ಆ ಜ್ಞಾನ ಅನುಭವಕ್ಕೆ ಬರಬೇಕು. ಅದು ಹೇಗೆ? ಇದೇನಿದು ರೆಕಾರ್ಡಿಂಗು ಎಲ್ಲ ಇಟ್ಟಿದ್ದಾರಲ್ಲ ಅಂತ ನೀವು ನೋಡ್ತಾ ಇರಬಹುದು. ಏನೂ ಇಲ್ಲ, ನನ್ನದೇ ಒಂದು ಆ್ಯಪ್ ಅಂತಿದೆ, ಅಪ್ಲಿಕೇಶನ್ ಅಂತ ಕರೀತಾರೆ. ಎಲ್ಲರ ಕೈಯಲ್ಲಿ ದೇವರ ಪೆಟ್ಟಿಗೆ ಇರುತ್ತೋ ಇಲ್ಲೋ, ಸೆಲ್ಫೋನ್ ಅಂತ ಇರುತ್ತೆ. ಆ ಸೆಲ್ಫೋನೇ ದೇವರ ಪೆಟ್ಟಿಗೆ ಮಾಡಿಕೊಂಡ್ರೆ ಆಯಿತು. ಆ ಸೆಲ್ಫೋನಲ್ಲಿ ನೀವು ಗೂಗಲ್ ಪ್ಲೇ ಸ್ಟೋರ್ ಅಂತ ಇರುತ್ತೆ, ಅದಕ್ಕೆ ಹೋಗಿ ನನ್ನ ಹೆಸರು ಕರ್ನೋಲ್ ಆಚಾರ್ ಅಂತ ಟೈಪ್ ಮಾಡಿದರೆ, KURNOOL ಸ್ಪೇಸ್ ಆಚಾರ್ ಅಂತ ಟೈಪ್ ಮಾಡಿದರೆ ಒಂದು ಅಪ್ಲಿಕೇಶನ್ ಬರುತ್ತೆ, ಅದರ ಲಿಸ್ಟ್ ಬರುತ್ತೆ. ಅದರಲ್ಲಿ ನನ್ನ ಫೇಸ್ ಫೋಟೋ ಇರತಕ್ಕಂಥದ್ದು ಒಂದು ಅಪ್ಲಿಕೇಶನ್ ಬರುತ್ತೆ. ಅದನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡ್ಬಿಟ್ರೆ ನಿಮ್ಮ ಫೋನಲ್ಲಿ 3000 ಗಂಟೆ ಮೇಲೆ ಪ್ರವಚನ ನಿಮಗೆ ಸಿಗುತ್ತೆ, ಫ್ರೀಯಾಗಿ ಸಿಗುತ್ತೆ. ಯಾಕಂದರೆ ಇಲ್ಲಿ ನಿತ್ಯ ಪ್ರವಚನ ಇರುತ್ತಾ? ಇರಲ್ಲ, ಯಾವಾಗಾದರೂ ಬಂದೇ ಪ್ರವಚನ, ಇಲ್ಲದಿದ್ದರೆ ಇಲ್ಲ. ಅದಕ್ಕಂದ್ರೂ ಬಹಳ ಕಡೆ ಪ್ರವಚನವೇ ಇರಲ್ಲ, ಇದ್ದರೂ ಹೋಗಬೇಕಾಗಲ್ಲ, ಕೈಕಾಲು ನೋವು ಒದ್ದಾಡ್ತಾ ಇರ್ತಾರೆ. ಅಂಥವರಿಗಾಗಿ ಅದು ತಯಾರು ಮಾಡಿದೆ. ಅದಕ್ಕೆ ಬಹಳ ಜನ ಈ ಹೊತ್ತಿಗೆ ಒಂದು 15,000 ಜನ ಮೇಲೆ ನಿತ್ಯವೂ ಪ್ರವಚನ ಕೇಳುತ್ತಾರೆ. ಹಳೆಯದು ಕೇಳ್ತಾ ಇರ್ತಾರೆ, ಹಾಗೆ ಹೊಸದು ಕೇಳ್ತಾ ಇರ್ತಾರೆ. ಅದರಲ್ಲಿ ಅದು ನನ್ನ ಪ್ರವಚನ ಅಲ್ಲ, ವಿಷ್ಣು ತೀರ್ಥರು ಗುರುಗಳು ಅವರ ಗ್ರಂಥಗಳ ಪ್ರವಚನ, ಅದರ ಪ್ರಭಾವವಿರುತ್ತೆ. ಮೊನ್ನೆ ಒಂದು ಘಟನೆ ಆಯಿತು. ಏನು ಅಂದರೆ, ಈ ಪ್ರವಚನವನ್ನು ಕೇಳ್ತಾ ಸಾಧನೆ ಮಾಡತಕ್ಕಂಥವ್ರು ತುಂಬ ಜನ ಇದ್ದಾರೆ. ಅದರಲ್ಲಿ ಅಗ್ರಗಣ್ಯರು ನಮ್ಮ ಅಮ್ಮನವರು.
ಅಮ್ಮ ನಿಮ್ಗೆ ಕೊಟ್ಟಿದ್ದಾರೆ, ನಿಮಗೆ ಹಾಕಿದ್ರು.
ಹೌದಾ? ಹಾಗೆ ಇದನ್ನು ಕೇಳ್ತಾ ಬಂದವರಲ್ಲಿ ಒಬ್ಬರಿದ್ದಾರೆ, ಪರಿಗಿ ವಸಂತ ಕುಮಾರ್ ಅಂತ, ಬೆಂಗಳೂರಲ್ಲಿದ್ದಾರೆ ದಂಪತಿಗಳು, ತುಂಬ ಶ್ರದ್ಧೆಯಿಂದ ಕೇಳ್ತಕ್ಕಂಥವ್ರು. ಅವರ ಮನೆಯವರು ಮೊನ್ನೆ ತೀರ್ಕೊಂಡ್ರು, ಪರಿಗಿಯವರು ಮನೆ ಕ್ಯಾನ್ಸರ್ ಬಂದಿದೆ. ಹೌದು, 15 ದಿವಸ ಅವ್ರ ಮನೆಗೆ ಹೋಗಿದ್ದೆ ಮೊನ್ನೆ. ನಾನು ಹೋದರೆ ಮಾತಾಡಿಸ್ಬೇಕು ಹೋಗಿದ್ದೆ. ಅವರು ಹೇಳ್ತಾ ಬಂದರು, ಡಾಕ್ಟರ್ ಹತ್ರ ಹೋಗಿದ್ದಾರೆ. ಹೋದ ಕೂಡಲೇ ಆಕೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯಿತು. ಡಾಕ್ಟರ್ ಇವನ್ನ ಕೇಳಿದ್ರಂತೆ, ನಾನು ಆಕೆಗೆ ಕ್ಯಾನ್ಸರ್ ಇದೆ ಎಂಬುದು ತಿಳಿಸಬಹುದಾ? ಆಕೆಗೆ ಹೇಳ. ಇವ್ರು ಹೇಳಿದ್ರಂತೆ, ಇದ್ದದ್ದು ಹೇಳಲಿಕ್ಕೇನು, ಹೇಳಿಬಿಡಿ. ಆಕೆ ಏನಾಗ್ತಾಳೋ ಏನೋ, ಹಾರ್ಟ್ ವೀಕ್ ಇದ್ದರೆ ಹೇಳಿದ ಕೂಡಲೇ ಅದಕ್ಕೆ ಹೇಳಿದ್ರಂತೆ. ಹೇಳಿದ ಕೂಡಲೇ ಆಕೆ ಏನತ್ತ, ಬಹಳ ಒಳ್ಳೆ ಸಂತೋಷ ಆಯ್ತಾರೆ ಡಾಕ್ಟ್ರೇ, ಏನು ಅಡ್ಡಿ ಇಲ್ಲ, ಯಾವಾಗಾದರೂ ಹೋಗಲೇಬೇಕಾಗಿದೆ, ಒಳ್ಳೆ ಸುದ್ದಿ. ಇವು ಅವರೇ ಹೇಳಿದ್ರು, ಒಳ್ಳೆ ಸುದ್ದಿ ಹೇಳಿದ್ದೀರಿ, ನನ್ನ ಗಂಡನಕ್ಕಿಂತ ಮೊದಲು ನಾನು ಹೋಗೋದು ಬಹಳ ಪುಣ್ಯ. ನಮ್ಮ ಆಚಾರ ಪ್ರವಚನ ಕೇಳಿ 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 ನಿಮಗೆ ಯಾವಾಗಾದರೂ ಹೋಗೋ ಬುದ್ಧಿ ಬಂದಿದೆ ಅಂತ ಅವತ್ತಿನಿಂದ ಮಾಮೂಲಾಗಿ ಕೇಳುವಂಥ ಹಾಕಿ ಬೆಳಿಗ್ಗೆ ಕೂಡಲೇ ಏನ್ರಿ ಅದು ಒಂದ್ಸಲ ಆನ್ ಮಾಡಿ ಇಟ್ಟುಬಿಡಿ ಅಂತ ಕೇಳಬೇಕಂತೆ. ಅದು ಇಟ್ಟ ಕೂಡಲೇ ರಾತ್ರಿ ಹಾಕಿ ಮಲಗೋ ಪರ್ಯಂತ, ಕೊನೆಗೆ ಪ್ರಾಣ ಹಾಸಿಗೆ ಮೇಲೆ ಪ್ರಾಣ ಬಿಡೋ ಪರ್ಯಂತ ಕೇಳ್ತಾ ಪ್ರಾಣ ಬಿಟ್ಟಿದ್ದಾಳೆ ಆಕೆ. ನಾವು ಮನೆಗೆ ಹೋದ ಕೂಡಲೇ ಆಚಾರ್ಯ ಪ್ರವಚನ ಆಗಬೇಕು 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 ಅಂತ ತುಂಬ ಹಠ ಮಾಡುತ್ತಾ ಇದ್ದರು. ಎಲ್ಲಿ ಬಂದೆ ನಾನು, ಈ ಪ್ರವಚನ ಸದಾ ಅರಣ್ಯಕಾಚಾರ್ಯರ ಗ್ರಂಥ, ವಿಜಯದಾಸರ ಸುಳಾದಿಗಳು, ಇವೆಲ್ಲ ನಮಗೆ ಒಳ್ಳೆ ಅನುಷ್ಠಾನವನ್ನು ಪ್ರಬೋಧನೆ ಮಾಡತಕ್ಕಂಥದ್ದು, ಭಗವಂತನ ಚಿಂತನೆಯನ್ನು ಕೊಡುತ್ತೆ. ಅದನ್ನು ಸದಾ ಕೇಳುತ್ತಾ ಬಂದರೆ ಅದೇ ದೊಡ್ಡ ಯಜ್ಞ. ಭಗವಂತನ ಕಥೆಯನ್ನು ಸದಾ ಕೇಳ್ತಾ ಬಂದರೆ ಧೈರ್ಯವನ್ನು ಕೊಡುತ್ತೆ, ಸಂತೋಷವನ್ನು ಕೊಡುತ್ತೆ. ಯಾವಾಗ ಪ್ರಾಣ ಹೋಗುವಾಗಲೂ ಸಂತೋಷದಿಂದ ಪ್ರಾಣತ್ಯಾಗ ಮಾಡುವಂಥ ಇದು ಬರುತ್ತೆ. ಕೊನೆಗಾಕಿ ತಾನಿನ್ನ ಹೊಟ್ಟೋಗ್ತಾ ಇದ್ದಾರೆಂದು ಗೊತ್ತಾಗಿಬಿಟ್ಟು ಡಾಕ್ಟ್ರ್ ಹೇಳಿದ್ದಾರೆ, ಇನ್ನಾಯಿತು ಇದೇನು ಕೆಲಸ ಮಾಡಲ್ಲ ಅಂತ. ಅದಕ್ಕೆ ಡಾಕ್ಟರ್ ಆಶ್ಚರ್ಯಪಟ್ಟಿದ್ದಾರಂತೆ. ಏನು ಅಂದರೆ, ಈಗ ಕ್ಯಾನ್ಸರ್ ಬಂದು 4 ವರ್ಷ ಆಗಿದೆ, ಮೊನ್ನೆ ನಿಮಗೆ ಗೊತ್ತಾಗಿದಷ್ಟೇ ನೀವು ಬಂದ ಮೇಲೆ, 4 ವರ್ಷ ಆಗಿದೆ. ಇದು ಪ್ರಪಂಚದಲ್ಲೇ ವಿಚಿತ್ರವಾದ ಕೇಸ್ ಇದು. 4 ವರ್ಷ ಆದ ಮೇಲೆ ಮೈಯೆಲ್ಲ ನೋವು ಎಲ್ಲ ಬರಬೇಕು, ಯಾವ ನೋವು ಈಕೆಗೆ ಬರಲಿಲ್ಲ. ಅದಕ್ಕೆ ಅವರೊಂದು ಮಾತು ಹೇಳಿದರು ಪರಿಗೆಯವರು, ನಮ್ಮ ಆಕೆ ವಿಷಯದಲ್ಲಿ ವಿಜಯದಾಸರ ಆ ಒಂದು ಕವಚ ಹೇಳ್ಕೊಳ್ತೇವಲ್ಲ, ಯಾವುದು ಸ್ತೋತ್ರ, ಸತ್ಯ ಆಗಿದೆ. ಏನು ವ್ಯಾಧಿ ಬಾರದು, ಬಂದರೂ ಕೂಡ ದೇಹ ಬಾಧೆ ತಟ್ಟದು, ಇದು ದೃಷ್ಟಾಂತ ಆಯಿತು. ಒಂದು ಆ ರೀತಿಯಾಗಿ ಭಗವಂತನ ಕಥಾ ಯಾರು ಕೇಳ್ತಾ ಇರ್ತಾರೆ ಅವರಿಗಂಥ ಅದ್ಭುತವಾದ ಒಂದು ಫಲ ಬರುತ್ತೆ ಎಂಬುದಕ್ಕೆ ಪ್ರತ್ಯಕ್ಷ ದೃಷ್ಟಾಂತ ಮೊನ್ನೆ ನೋಡಿದ್ದಾಯಿತು. ಆ ರೀತಿಯಲ್ಲಿ ನಾನು ಆ ಜ್ಞಾನಿಗಳಿಂದ ವಿಶೇಷವಾಗಿರತಕ್ಕಂಥ ತತ್ವವನ್ನು ಪಡ್ಕೊಂಡೆ. ಜ್ಞಾನಂ ಗುಪ್ತತಮಂ ಯತ್ತದ ಸಾಕ್ಷಾತ್ ಭಗವದೋದಿತಂ ಅನ್ನವೋಚನ ಗಮಿಷ್ಯಂತಹ ಕೃಪಯ ದೀನವತ್ಸಲಾಹ. ಜ್ಞಾನಿಗಳಾದವರು ನನ್ನ ಮೇಲೆ ಕರುಣೆಯಿಂದ ವಿಶೇಷವಾಗಿ ಆ ತತ್ವಜ್ಞಾನವನ್ನು ಕೊಟ್ಟು ಹೋದರು. ನಂತರ ನನ್ನ ತಾಯಿಯ ಹೊರಟು ಹೋದರು. ಹೊರಟು ಹೋದರೆ ಅಲ್ಲಿ ಅವರು ಕೊಟ್ಟ ತತ್ವಜ್ಞಾನ, ಅವರು ಕೊಟ್ಟ ಮಂತ್ರ ಇದೆ, ಅದನ್ನು ಹೇಳ್ತಾ ಇದ್ದಾರೆ. ಓಂ ನಮೋ ಭಗವತೆ ತುಭ್ಯಂ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ಅನಿರುದ್ಧಾಯ ನಮಃ ಸಂಕರ್ಷಣಾಯ ಚ ಅಂತ ವಿಶೇಷವಾದ ಜ್ಞಾನವನ್ನು ಕೊಟ್ಟಿದ್ದರಯ್ಯ. ನಾನು ನನ್ನ ತಾಯಿಗೆ ಹೋದ ಮೇಲೆ ಏನು ಅವರು ಜ್ಞಾನವನ್ನು ಕೊಟ್ಟಿದ್ರು ಅದನ್ನು ಅನುಷ್ಠಾನಕ್ಕಿಡತಾ ಹೊರಟೆ, ಸದಾ ಚಿಂತನೆ ಮಾಡ್ತಾ ಹೊರಟೆ. ಭಾಗವತದ ಕೇಳಿ 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 ಏನು ನಮ್ಮಲ್ಲಿ ಪರಿಣಾಮ ಆಗಬೇಕು ಅಂದರೆ ಹೇಳ್ತಾ ಇದ್ದಾರೆ, ಏಕಾಂತ ಭಕ್ತಿರ ಗೋವಿಂದೆ, ಭಗವಂತನಲ್ಲಿ ಏಕಾಂತ ಭಕ್ತಿ ಮೂಡತಾ ಬರಬೇಕು. ಏಕಾಂತ ಭಕ್ತಿ ಅಂದರೆ ಏಕ ಅಂತ ಅಂದರೆ ಜಗತ್ತಿಗೆ ಇವನೊಬ್ಬನೇ ಸ್ವತಂತ್ರ, ಇವನೊಬ್ಬನೇ ಎಲ್ಲರಿಗೂ ನಿಯಾಮಕ ಎಂಬ ತತ್ವಜ್ಞಾನದ ಪೂರ್ವಕವಾದ ಭಕ್ತಿ ಏಕಾಂತ ಭಕ್ತಿ. ಇವನು ಬಿಟ್ಟರೆ ಬೇರೋದಿಲ್ಲ ಅಂತ ಏಕಾಂತ ಭಕ್ತಿ ಬರಬೇಕು. ಇನ್ನೊಂದು ಹೇಳುತ್ತಾರೆ, ಸರ್ವತ್ರ ತದೀಕ್ಷಣಂ, ಸರ್ವತ್ರ ಭಗವಂತನನ್ನು ನೋಡುವ ಬುದ್ಧಿ ನಮಗೆ ಬರಬೇಕು. ಪ್ರಹ್ಲಾದರಾಜರು ಹಾಗಿದ್ರು ಹೇಳ್ತಾರೆ. ಪ್ರಹ್ಲಾದರಾಜರು ಶಯಾನ ಪರ್ಯಟನ್ ಅಶ್ನನ್ ಪ್ರಪಿಬನ್ ಬ್ರುವನ್ ನಾನು ಸಂಧದ ಏತಾನೆ ಗೋವಿಂದ ಪರಿರಂಭಿತ, ಸದಾಕಾಲ ಭಗವಂತನನ್ನೇ ಚಿಂತನೆ ಮಾಡುತ್ತಾ ವಿಸ್ತಾರವಾಗಿ ಅವರಿಗೇನಿತ್ತು, ಜಗತ್ತನ್ನು ನೋಡಿದರೂ ಕೂಡ ಜಗತ್ತು ನವೇದ ಜಗದಿದೃಶಂ ಅಂದರು. ಅಂದರೆ ಅರ್ಥ, ಈಗ ನಾವು ಕನ್ನಡಿಯಲ್ಲಿ ನಮ್ಮ ಮುಖ ನೋಡಿಕೊಳ್ಳಿಕ್ಕೆ ನಿತ್ಯ ಬರುತ್ತಾ ಇರ್ತೇವೆ, ಬರುವಾಗ ಕನ್ನಡಿ ಕಾಣುತ್ತೆ, ಆದರೆ ತಟ್ಟನೆ ಬರ್ತೇವೆ ಮುಖ ನೋಡ್ತೇವೆ ಬಾಚಿಕೊಂಡು ಹೋಗ್ತಾ ಇರ್ತೇವೆ, ಹೌದಾ? ಅದಕ್ಕಂದ್ರೂ ಕನ್ನಡಿ ಕಾಣುತ್ತಾ ಇಲ್ಲ ಬಂದವರಿಗೆ, ಕಾಣುತ್ತೆ ಆದರೆ ದೃಷ್ಟಿ ಕನ್ನಡಿ ಮೇಲಿರಲ್ಲ, ಕನ್ನಡಿ ಒಳಗಿರುವ ಮುಖದ ಮೇಲಿರುತ್ತಷ್ಟೇ ಹೊರತು ಕನ್ನಡಿ ಮೇಲಿರಲ್ಲ. ಕನ್ನಡಿ ಕಾಣಲ್ವಾ? ಕಾಣುತ್ತೆ, ಕಂಡ್ರೂ ಇಲ್ಲ. ಹಾಗೆ ಜಗತ್ತು ಕನ್ನಡಿ, ಆ ಕನ್ನಡಿಯ ಮೇಲೆ ದೃಷ್ಟಿ ಇದ್ರೂ ಇಲ್ಲ, ಎಲ್ಲಿ ಗಮನ? ಜಗತ್ತಿನೊಳಗಿರುವ ದೇವರಲ್ಲಿ ನಮ್ಮ ಗಮನ ಇರಬೇಕು. ಈ ಥರ ಪ್ರಹ್ಲಾದರಾದರೂ ಕಂಡ ಕಂಡರಲ್ಲಿ ವಿಶ್ವರೂಪ ಕಂಬರು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಪ್ರತಿಯೊಬ್ಬರಲ್ಲಿ ಭಗವಂತನ ನೋಡುತ್ತಾ ಅನುಷ್ಠಾನ ಮಾಡಿದವರು. ಅಂಥ ಅನುಷ್ಠಾನ ನಾರದರು ಮಾಡಲಿಕ್ಕೆ ಶುರು ಮಾಡುತ್ತಾ ಇದ್ದಾರೆ. ಹಿಂದಿನ ಜನ್ಮದಲ್ಲಿ ದಾಸಿ ಪುತ್ರನಾಗಿದ್ದಾಗ ಗುರುಗಳು ಹೇಳಿಕೊಟ್ಟ ತತ್ವಜ್ಞಾನವನ್ನು ತಾಯಿ ಹೋದ ಮೇಲೆ ತಾವು ಹೊರಡ್ತಾ ಇದ್ದಾರೆ. ಜಗತ್ತಿನಲ್ಲಿ ಎಲ್ಲವನ್ನ ನೋಡುತ್ತಾ ಅಲ್ಲಿ ಭಗವಂತನೇ ಚಿಂತನೆ ಮಾಡುತ್ತಾ ಒಂದು ಕಡೆ ವನಕ್ಕೆ ಪ್ರವೇಶ ಮಾಡುತ್ತಾ ಇದ್ದಾರೆ. ಅಲ್ಲಿ ವಿಶೇಷವಾಗಿ ಸ್ನಾತ್ವ ಪೀತ್ವ ಹೃದಯ ನದ್ಯಾ ಉಪಸ್ಪೃಷ್ಟ ಗತಶ್ರವ, ಒಂದು ನದಿಯ ತಟದಲ್ಲಿ ಮುಂದೆ ಸ್ನಾನ ಮಾಡಿಕೊಂಡು ವಿಶ್ರಾಂತಿಯಿಂದ ಕೂಡ್ತಾ ಇದ್ದಾರೆ ಗಿಡದ ಕೆಳಗೆ. ಅಲ್ಲೇ ತಪಸ್ಸನ್ನು ಮಾಡ್ತಾ ಭಗವಂತನ ಚಿಂತನೆ ಮಾಡ್ತಾ ಇದ್ದಾರೆ. ಅಂಥ ಭಗವಂತನ ರೂಪವನ್ನು ಚಿಂತನೆ ಮಾಡ್ತಾ ಮಾಡ್ತಾ ಇರುವಾಗ ಭಗವಂತ ದರ್ಶನ ಕೊಟ್ಟ. ಹೃದಯದಲ್ಲಿ ಭಗವಂತನ ವಾಸನಾಮಯ ರೂಪ ದರ್ಶನ ಆಯಿತು. ಮತ್ತು ಭಗವಂತನ ದರ್ಶನ ಮಾಡಲಿಕ್ಕಾಗಿ ಪ್ರಯತ್ನಪಟ್ಟಾಗ ಆವಾಗ ಆಕಾಶವಾಣಿ ಆಗ್ತಾ ಇದೆ. ಹಂತಸ್ಮಿನ್ ಜನ್ಮನಿ ಭವಾನ್ ನಮಾನ್ ದ್ರಷ್ಟುಮಿಹಾರ್ಹಸಿ ಅವಿಪಕ್ವ ಕಷಾಯಾಣಾಂ ದುರದರ್ಶೋಹಂ ಕುಯೋಗಿನಾಂ. ನಿನ್ನ ಲಿಂಗ ದೇಹ ಇನ್ನ ಪಕ್ವವಾಗಿಲ್ಲ, ಸಾಧನೆಯಿಂದ ಶಿಥಿಲ ಇನ್ನ ಆಗಿಲ್ಲ, ಅದು ಇನ್ನ ಕರ್ಮ ಉಳಿದಿದೆ. ಆದ ಕಾರಣ ನಿನಗೆ ನನ್ನ ದರ್ಶನ ಆಗಲ್ಲ. ಈ ಜನ್ಮವೆಲ್ಲ ವಿಷಯ ಸಕೃತ್ ದರ್ಶಿತಂ ಯತ್ ರೂಪಮೇತತ್ಮಯ ಕಾಮಾಯತೇನ ಕಾಮ ಶನಕೈ ಸಾಧು ಸರ್ವಾನ್ ಮುಂಚತಿ ಯೋಚ್ಛಯ. ವಿಶೇಷವಾಗಿ ನಿನಗೆ ನನ್ನ ಮೇಲೆ ಬಯಕೆಯನ್ನು ಹುಟ್ಟಿಸಲಿಕ್ಕೆ ನನ್ನ ರೂಪವನ್ನು ಒಮ್ಮೆ ತೋರಿದ್ದೇನೆ. ನನ್ನಲ್ಲೇ ಮನಸ್ಸು ಬರಲಿ ಅಂತ ನನ್ನನ್ನೇ ಯಾರು ಚಿಂತನೆ ಮಾಡುತ್ತಾ ಇರ್ತಾರೋ ಬೇಗ ಬೇಗ ಅವರ ಹೃದಯದಲ್ಲಿರ್ತಕ್ಕಂತಹ ದೋಷಗಳೆಲ್ಲ ನಾಶವಾಗಿಬಿಡುತ್ತೆ. ಇನ್ನು ಮುಂದೆ ಹೇಳುತ್ತಾರೆ, ಹೇ ಮಗು ಸತ್ಸೇವಯ ದೀರ್ಘಯ ವೈ ಜಾತಾ ಮೈ ದೃಢಾಮತಿ ಹಿತ್ವಾ ಅವದ್ಧಮಿವಂ ಲೋಕಂ ಗಂತ ಮಜ್ಜನತಾಮಸಿ. ಅದಕ್ಕೆ ಹೇಳುತ್ತಾ ಇದ್ದಾರೆ, ನೀನು ಜ್ಞಾನಿಗಳಿಂದಾಗಿ ತತ್ವಜ್ಞಾನವನ್ನು ಚೆನ್ನಾಗಿ ಪಡೆದಿದೆಯಾ, ನನ್ನಲ್ಲೇ ಮನಸ್ಸಿಟ್ಟಿದೆಯಾ, ನನ್ನನ್ನೇ ಚಿಂತನೆ ಮಾಡು. ಅಲ್ಲ ಸ್ವಾಮಿ, ಇವಾಗೇನೋ ನಿನ್ನಲ್ಲಿ ಮನಸ್ಸಿದೆ, ನಾಳೆ ಬೆಳಿಗ್ಗೆ ಹೋಗಿಬಿಟ್ರೆ ಗತಿಯೇನು? ಅದಕ್ಕೆ ಹೇಳ್ತಾರೆ, ಮತಿರ್ಮಯಿ ನಿಬದ್ಧೇಯಂ ನಭಿಬದ್ಧೇದ ಕರಹಿಚಿತ್ ಪ್ರಜಾಸರ್ಗ ನಿರೋಧೇಪಿ ಪ್ರತಿಷ್ಠ ಮದನುಗ್ರಹ. ನನ್ನ ಅನುಗ್ರಹದಿಂದ ನಿನ್ನ ಬುದ್ಧಿ ನನ್ನಲ್ಲೇ ಸ್ಥಿರವಾಗಿರಲಿ ಅಂತ ಭಗವಂತ ಅನುಗ್ರಹ ಮಾಡುತ್ತಾ ಇದ್ದಾರೆ ಮಗುವಿ. ನಂತರ ವಿಶೇಷವಾಗಿ ಆ ಇಡೀ ಜನ್ಮ ಭಗವಂತನ ಚಿಂತನೆ ಮಾಡುತ್ತಾ ಕಳೆದು ಬಿಟ್ಟರು. ನಂತರ ಮಾರನೇ ಜನ್ಮ ಬ್ರಹ್ಮದೇವರ ಮಾನಸ ಪುತ್ರನಾಗಿ ಹುಟ್ಟಿದೆ, ನಾರದ ಅಂತ ಹೆಸರಾಯಿತಯ್ಯ. ಭಗವಂತ ಎಷ್ಟು ಚೆನ್ನಾಗಿ ನನಗೆ ಅನುಗ್ರಹ ಮಾಡಿದ್ದಾನೆ ಅಂದರೆ, ದೇವದತ್ತಾಂ ಇಮಾಂ ವೀಣಾಂ ಸ್ವರಬ್ರಹ್ಮ ವಿಭೂಷಿತಾಂ ಮೂರ್ಛಯಿತ್ವ ಹರಿಕಥಾಂ ಗಾಯಮಾನಶ್ಚರಾಮ್ಯಹಂ. ದೇವರೇ ಕೊಟ್ಟಿರತಕ್ಕಂಥ ದೇವ ವಿಶೇಷವಾದ ವೀಣೆಯನ್ನು ಬಾರಿಸ್ತಾ ಭಗವಂತನ ಚಿಂತನೆ ಮಾಡುತ್ತಾ ಇಡೀ ಜಗತ್ತನ್ನು ತಿರುಗಾಡುತ್ತೇನೆ. ಪ್ರಗಾಯತಶ್ಚ ವೀರ್ಯಾಣಿ ತೀರ್ಥಪಾದ ಪ್ರೇಷ್ಠವಾ. ಭಗವಂತನ ಗಾನವನ್ನು ಮಾಡುತ್ತಾ ಮಾಡುತ್ತಾ ದೇವರನ್ನ ದರ್ಶನ ಮಾಡಬೇಕಂದುಕೊಂಡ್ರೆ ಆಯ್ತಂತೆ. ಇದು ಬಹಳ ಅಪರೂಪದ್ದು, ನಾರದರ ಒಂದು ಗತ್ತದು. ಸಾಮಾನ್ಯವಾಗಿ ದೇವರ ದರ್ಶನ ಮಾಡಬೇಕು ಅಂದರೆ ಒಳಗೆ ದರ್ಶನ ಮಾಡಿದವರಿಗೇನೆ ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಬೇಕು. ದೇವರು ಒಮ್ಮೆ ವಿದ್ಯುತ್ತಿನಂತೆ ಮಿಂಚಿನಂತೆ ಬರ್ತಾನೆ ಹೃದಯದಲ್ಲಿ, ಮತ್ತು ಅದೃಶ್ಯ ಮತ ತಪಸ್ಸಿ ಕೊಡಬೇಕು. ತಪಸ್ಸಿಲ್ಲದೆ ದರ್ಶನ ಕೊಡಲ್ಲ. ಇಲ್ಲಿ ಹಾಗಲ್ಲ, ದೇವರ ಗಾನ ಮಾಡುತ್ತಾ ಮಾಡುತ್ತಾ ನೋಡಬೇಕು ಅಂದಾಗ ಆಹೂತ ಇವನೇ ಶೀಘ್ರಂ ದರ್ಶನಂ ಯಾತಿ ಚೇತಸಿ. ಹೇ ಸ್ವಾಮಿ ಬಾರು ಅಂದುಕೊಳ್ಳೆ ಬಂದೇ ಎಂಬೋ ಥರ ದರ್ಶನ ಕೊಟ್ಬಿಡುತ್ತಾನಂತೆ. ಇದು ನಾರದರ ವಿಶೇಷವಾಗಿರತಕ್ಕಂಥ ಲಾಭ ಪಡ್ಕೊಂಡಿದ್ದಾರೆ ಮಹಾನುಭಾವರು. ಈ ರೀತಿಯಾಗಿ ನನಗೆ ಏನು ಅದ್ಭುತವಾದ ಈ ಅನುಗ್ರಹ ಆಗಿದೆ, ಇದಕ್ಕೆ ಕಾರಣ ಜ್ಞಾನಿಗಳು ಕೊಟ್ಟ ಅದ್ಭುತವಾದ ತತ್ವಜ್ಞಾನ, ಅದನ್ನು ಹಿಡಕೊಂಡು ನಾನಿಷ್ಟು ಬಂದೆ. ಹೇಳ್ತಾ ಇದ್ದಾರೆ, ಏತದ್ಧಿ ಆತುರಚಿತ್ತಾನ ಮಾತ್ರ ಸ್ಪರ್ಶಚ್ಛಯಾಮೋ ಭವಸಂಧಿ ಪ್ರಭೋ ದುಷ್ಟ ಹರಿಚರ್ಯಾನುವರ್ಣನಂ. ಒಟ್ಟಾರೆ ಒಂದು ಮಾತನ್ನು ಹೇಳಿ, ನಿಮ್ಮ ಇಡೀ ಜೀವನದ ಸಾರ ಒಂದು ಮಾತನ್ನು ಹೇಳಿ. ಹೇಳ್ತಾರೆ, ಮಾತ್ರ ಸ್ಪರ್ಶಚ್ಛಯ ಮೋಹ ಆತುರ ಚಿತ್ತಾನ. ಸದಾ ಇಂದ್ರಿಯಗಳಿವೆ ನಮಗೆ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಅಂತ ಎರಡೇಂದ್ರಿಯಗಳಿವೆ. ಈ ಜ್ಞಾನೇಂದ್ರಿಯಗಳಿಗೆ ಸದಾ ಆಹಾರ ಬೇಕು. ಶಬ್ದ ಸ್ಪರ್ಶ ರೂಪ ರಸ ಗಂಧ, ನಾಲಿಗೆ ಅಂತೂ ಬೇಕೇ ಬೇಕು. ಕಣ್ಣಿಗೆ ಬೇಕೇ ಬೇಕು ಆಹಾರ, ಕಿವಿಗೆ ಬೇಕೇ ಬೇಕು, ನಾಲಿಗೆಯಲ್ಲಿ ಎರಡಿದೆ, ಊಟ ಮಾತು ಎರಡೂ ಬೇಕೇ. ಊಟದ ಕಾಲಕ್ಕೆ ಮಾತು ಊಟ ಎರಡೂ ಬರ್ತಾ ಇರುತ್ತೆ. ಆದ ಕಾರಣ ನೋಡಿ, ಯಾವುದರ ಮೇಲೆ ವಿರಕ್ತಿ ಬರೋಣ, ಬೇಕೇ ಬೇಕು 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 ಅಂತ ಅದಕ್ಕೆ ಆತುರರಾಗಿರ್ತೇವೆ ನಾವು, ಆತುರರಾಗಿರ್ತೇವೆ. ಅಂದುಕೊಂಡದ್ದು ಬರಲ್ಲ, ಬಂದದ್ದು ಸುಖ ಕೊಡಲ್ಲ, ಭಯಕ್ಕೆ ಬಿಡಲ್ಲ, ಯಾವಾಗೂ ತೊಂದರೆ ಇಲ್ಲ ಇರ್ತೇವೆ. ಅಂಥವರಿಗೆ ಭವಸಂಧಿ ಪ್ರಭೋ ದೃಷ್ಟ, ಈ ಸಂಸಾರವನ್ನೇ ದಾಟಿಸುವ ಅದ್ಭುತ ಹಡಗು ಒಂದೇ ಒಂದು, ಯಾವುದು? ಹರಿಚರ್ಯ ಅನುವರ್ಣನ. ಭಗವಂತನ ಚರ್ಯಗಳನ್ನು ಅನುಸರಿಸಿ ವರ್ಣನೆ ಮಾಡುವುದು ಇಲ್ಲಿ ವಿಶೇಷವಾದ. ಹರಿಚರ್ಯಾನುವರ್ಣನಂ ಅಂತ ಹೇಳಿದಾಗ ಯಾವುದು, ಏನು ಹೇಳಿದ್ದಾರೆ ಇಲ್ಲಿ ಅಂದರೆ, ಹತ್ತವತಾರದ ಕಥೆಗಳನ್ನು ವರ್ಣನೆ ಮಾಡೋದಾ ಅಂದರೆ ಅಲ್ಲ ಅಂತ ವ್ಯಾಖ್ಯಾನಕಾರರು. ಹರಿ ಅಂದರೆ ಎಲ್ಲ ಜೀವರಾಶಿಗಳ ಹೃದಯದಲ್ಲಿರತಕ್ಕಂಥ ಬಿಂಬಮೂರ್ತಿಗೆ ಹರಿ ಅಂತ ಹೆಸರು. ಅರಣ್ಯಕಾಚಾರ್ಯ ಹೇಳುತ್ತಾರೆ, ಹರಿನಿತಿ ರಹಸ್ಯಂ ನಾಮ, ಹೃದಯದಲ್ಲಿರತಕ್ಕಂಥ ಭಗವಂತನಿಗೆ ಹರಿ ಅಂತ ಹೆಸರು. ಅದಕ್ಕೆ ಹರಿಚರ್ಯ ಅನುವರ್ಣನಂ, ಹರಿ ಬಿಂಬರೂಪಿ ಭಗವಂತ ಏನು ಚರ್ಯ ಮಾಡುತ್ತಾನೆ, ನಮ್ಮಿಂದ ಏನು ಮಾಡಿಸ್ತಾನೆ ಅದಕ್ಕನುಸರಿಸಿ ವರ್ಣನ. ಅಂದರೆ ಏನು, ನಮ್ಮ ಸ್ವಾಮಿ ನನ್ನ ಇಂದ್ರಿಯಗಳ ಮೂಲಕ ಏನೇನು ಮಾಡಿಸ್ತಾ ಇದ್ದಾನೆ ಅಂತ, ಹೀಗೆ ಮಾಡಿಸಿದೆಯಾ, ಹೀಗೆ ಮಾಡಿಸಿದೆಯಾ, ಹೀಗೆ ಮಾಡಿಸಿದೆಯಾ ಅಂತ ಸಕಲೇಂದ್ರಿಯಗಳ ವ್ಯಾಪಾರ ನಡೆಯುವಾಗ ಭಗವಂತನೇ ಮಾಡಿ ಮಾಡಿಸಿದ್ದಾನೆ ಎಂಬ ಎಚ್ಚರಪೂರ್ವಕ ಭಗವಂತನ ಸ್ತೋತ್ರ ಮಾಡೋದೇನದಲ್ಲ, ಇದೇ ಭವಸಂಧಿ ಪ್ಲವ. ವಿಶೇಷವಾಗಿರತಕ್ಕಂಥ ಸಂಸಾರವನ್ನು ದಾಟಿಸುವ ನಾವೇ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಯಮಾದಿಭಿಃ ಯೋಗ ಪಥೈಃ ಕಾಮ ಲೋಭ ಹತೋ ಮೋಹ ಮುಕುಂದ ಸೇವಯಾ ಯದ್ವತ್ ತಥಾತ್ಮಾರ್ಧ ನಶಾನ್ಯತಿ. ನಾನಾ ರೀತಿಯಾಗಿರ್ತಕ್ಕಂಥ ಯಮ ಅಂದರೆ ಇಂದ್ರಿಯಗಳ ನಿಯಮನ ಮಾಡುವುದು, ಯೋಗ, ಇವೆಲ್ಲ ಏನೇನಿದೆ ಇವುಗಳಿಂದ ಏನು ವಿಶೇಷವಾಗಿ ಮನಸ್ಸು ಶುದ್ಧ ಆಗುತ್ತೋ ಅವೆಲ್ಲವೂ ಎಷ್ಟು ಸ್ವಲ್ಪ 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 ಭಗವಂತನ ಪದಾರವಿಂದವನ್ನು ಸಂಕೀರ್ತನೆ ಮಾಡಿದಾಗ, ಭಗವಂತನ ಸೇವಾ ಮಾಡಿದಾಗ ಎಷ್ಟು ಶುದ್ಧಿ ಆಗುತ್ತೋ ಅಷ್ಟು ಶುದ್ಧಿ, ಅಷ್ಟು ಶಮನ ಇನ್ಯಾವುದರಿಂದ ಬರಲಿಕ್ಕೆ ಸಾಧ್ಯವಿಲ್ಲ. ಈ ರೀತಿಯಾಗಿ ವಿಶೇಷವಾಗಿ ವೇದವ್ಯಾಸರ ಮುಂದೆ ನಾರದರು ತಮಗೆ ಉಪದೇಶ ಆದಂಥ ಚತುಶ್ಲೋಕಿ ಭಾಗವತ, ಚತುಶ್ಲೋಕಿ ಭಾಗವತವನ್ನು ಭಗವಂತ ಬ್ರಹ್ಮದೇವರಿಗೆ ಉಪದೇಶ ಕೊಟ್ಟರೆ, ಬ್ರಹ್ಮದೇವರು ನಾರದರಿಗೆ ಉಪದೇಶ ಕೊಟ್ಟರೆ, ಆ ನಾರದರಿಗೆ ಚತುಶ್ಲೋಕಿ ಭಾಗವತ ತಮಗೆ ತಾವು ದಾಸೀಪುತ್ರರಾಗಿ ಹುಟ್ಟಿದಾಗ ಏನು ಜ್ಞಾನಿಗಳು ಹೇಳಿ ತತ್ವಜ್ಞಾನ ಅದೂ ಒಂದೇ ಆಗಿದೆ, ಅದನ್ನು ವೇದವ್ಯಾಸರ ಮುಂದಿಟ್ಟಾಗ ಸ್ವಾಮಿ ಈ ಜ್ಞಾನವನ್ನು ವಿಸ್ತಾರ ಮಾಡಿ ಹೇಳಬೇಕು ಅಂತ ತಿಳಿಸಿಕೊಟ್ಟಾಗ ವೇದವ್ಯಾಸರು ಆ ಜ್ಞಾನವನ್ನು ಅಂದರೆ 4 ಶ್ಲೋಕಗಳನ್ನು 12 ಸ್ಕಂಧಗಳಾಗಿ ಬಿಡಿಸಿದರು. 4 ಶ್ಲೋಕದಲ್ಲಿ 12 ಸ್ಕಂಧಗಳಲ್ಲಿ ಆ ಸ್ಕಂಧಗಳಾಗಿ ವಿಸ್ತಾರವಾಗಿ ನಮಗೆ ಅರ್ಥ ಆಗುವಂತೆ ಬರೆದಿಟ್ಟಿದ್ದಾರೆ. ಅಂಥ ವಿಶೇಷವಾಗಿರ್ತಕ್ಕಂಥ ಭಾಗವತವನ್ನು ಶುಕಾಚಾರ್ಯರಿಗೆ ಅಧ್ಯಯನ ಮಾಡಿಸಿದರು ಅಂದರು. ಇಲ್ಲಿ ಆಶ್ಚರ್ಯಕರವಾದ ವಿಷಯ ಏನು ಅಂದರೆ, ಶುಕಾಚಾರ್ಯರು ಭಾಗವತವನ್ನು ವೇದವ್ಯಾಸ ರಚನೆ ಮಾಡಿಕೊಟ್ಟಾಗ ಅವರ ಸ್ಥಿತಿ ಏನು ಅಂದರೆ, ಭಗವಂತನನ್ನು ಹೃದಯದಲ್ಲಿ ದರ್ಶನ ಮಾಡಿಯೇ ಇದ್ದಾರೆ, ಹೃದಯದಲ್ಲಿ ದರ್ಶನ ಮಾಡಿದ್ದಾರೆ. ಹೇಳುತ್ತಾರೆ, ಯಾವ ವಸ್ತುವನ್ನು ತಿಳಿದರೆ ಜಗತ್ತಿನಲ್ಲಿ ಎಲ್ಲವೂ ಕೂಡ ಗೊತ್ತಾದಂತಾಗುತ್ತೋ ಅಂಥ ವಸ್ತು ಯಾರು ಅಂದರೆ ದೇವರು ಅಂದರು. ಅಂಥ ದೇವರನ್ನೇ ಕಂಡಿದ್ದಾರೆ, ತಿಳಿಯಬೇಕಾಗಿದ್ದೆಲ್ಲ ತಿಳಿದಿದ್ದಾರೆ. ಅಂಥವರಿಗೆ ಇನ್ನೊಂದು ಗ್ರಂಥ ಬರೆದ್ರೆ ನಂಗೆ ಯಾಕೆ ಗೊತ್ತಾಗಬೇಕಾಗಿದ್ದೆಲ್ಲ ಗೊತ್ತಾಗಿದೆಯಲ್ವಾ ಅಂತ ಸುಮ್ಮನೆ ಇರದೆ ಅದನ್ನು ನೋಡಿ ಆಕರ್ಷಿತರಾಗಿದ್ದರು. ಏನು ಅಂಥದ್ದೇನಿದೆ ಇದರಲ್ಲಿ ಅಂತ ಹೇಳ್ತಾರೆ, ಹರಿಚರ್ಯ ಭಗವಂತ ಮಾಡಿದ ಲೀಲೆಯಿಂದ ಆಕೃಷ್ಟಚೇತಃ. ಶುಕಾಚಾರ್ಯರ ಮನಸ್ಸು ಆಕರ್ಷಣ ಆಯಿತಂತೆ. ಯಾಕೆ, ಸಿದ್ಧರಾಗಿದ್ದವರವರು ಅವರಿಗೂ ಮನಸ್ಸು ಬಂತು. ಅವರಿಗೆ ಬಂದಾಗ ಸಂಸಾರದಲ್ಲಿ ಬಿದ್ದಿರತಕ್ಕಂಥ ನಮಗೆ ವಿಶೇಷವಾಗಿ ಅದು ಅನುಷ್ಠಾನಕ್ಕೆ ಯೋಗ್ಯ ಅಂತ ಯಾಕೆ ಹೇಳೋದೇನಿದೆ ಅಂತ ಕೈಮುತ್ತ ನ್ಯಾಯದಿಂದ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಶುಕಾಚಾರ್ಯರು ನಂತರ ವಿಶೇಷವಾದ ಪರೀಕ್ಷಿತ್ ಮಹಾರಾಜನಿಗೆ ಅನುಗ್ರಹ ಮಾಡಿದರು. ಅಲ್ಲಿ ಮತ್ತು ಪ್ರಶ್ನೆ ಬಂತು. ಅವಾಗ ಹೇಳ್ತಾರೆ, ಪರೀಕ್ಷಿತ್ ಮಹಾರಾಜ ಎಲ್ಲವನ್ನ ತಾನು ವಿಶೇಷವಾಗಿರತಕ್ಕಂಥ ರಾಜ್ಯವನ್ನು ಆಳತಾ ಇದ್ದ, ರಾಜ್ಯ ಆಳತಕ್ಕಂಥವ ತಾನು ಎಲ್ಲವನ್ನ ಬಿಟ್ಟು ಪ್ರಾಯೋಪವೇಶಕ್ಕೆ ಯಾಕೆ ಕೂತ? ಅಲ್ಲಿ ಒಂದು ಪ್ರಶ್ನೆ. ಏನದು ಅಂದರೆ, ಎಲ್ಲದರ ಮೇಲೆ ವ್ಯಾಮೋಹ ಇರುತ್ತೆ ರಾಜರಿಗೆ, ಅದು ಹೇಗೆ ಬಿಡಲಿಕ್ಕಾಯಿತು ಅಂತ ಪ್ರಶ್ನೆ ಆದರೆ, ಈ ಪ್ರಶ್ನೆ ಇಲ್ಲ, ಪರೀಕ್ಷಿತ್ ಮಹಾರಾಜ ಹುಟ್ಟಿನಿಂದಲೇ ಪರಮಭಾಗವತ, ಆತನಿಗೆ ಈ ರಾಜ್ಯದ ಮೇಲಾಗಲಿ ಯಾವುದರ ಮೇಲಾಗಲಿ ವ್ಯಾಮೋಹ ಇದ್ದಿಲ್ಲ. ಕೇವಲ ಭಗವಂತನ ಪೂಜಾಂತ ರಾಜ್ಯವನ್ನು ಆಳತಾ ಇದ್ದ. ಅಂದರೆ ರಾಜ್ಯದ ಮೇಲೆ ವ್ಯಾಮೋಹವಿಲ್ಲದೆ ರಾಜ್ಯವನ್ನು ಭಗವಂತನ ಪೂಜಾಂತ ಮಾಡತಕ್ಕಂಥವನಿಗೆ ಮತ್ತು ರಾಜ್ಯವನ್ನು ಬಿಡಬೇಕಾದ ಅವಶ್ಯಕತೆ ಏನು? ಮೋಹ ಇದ್ದರೆ ಬಿಡಬೇಕು, ಮೋಹವೇ ಇಲ್ಲಲ್ಲ ಆತನಿಗೆ ಅಂತ ಹೇಳಿದಾಗ, ಕ್ಷತ್ರಿಯರಾದವರಿಗೆ ರಾಜ್ಯ ಆಳೋದೇ ಭಗವಂತನ ಪೂಜೆ, ಅದು ಬಿಡಲೇಬಾರದು. ಆದರೆ ಪ್ರಾಣಾಪಾಯ ಸಮಯದಲ್ಲಿ ಇನ್ನೇನು ಮರಣ ಬಂದಿದೆ ಅಂತ ಗೊತ್ತಾದರೆ ಆವಾಗ ಇನ್ನೊಬ್ಬ ಸರಿಯಾದ ವ್ಯಕ್ತಿಗೆ ರಾಜ್ಯವನ್ನು ವಹಿಸಿ ತಾವು ಭಗವದ್ಧ್ಯಾನಕ್ಕೆ ತೊಡಗಬಹುದು. ಅಂಥ ಸ್ಥಿತಿಯಲ್ಲಿ ರಾಜನಿಗೆ ಮರಣ ಆಸನ್ನ ಆದಾಗ ತನ್ನ ರಾಜ್ಯವನ್ನು ಬಿಟ್ಟ, ಪ್ರಾಯೋಪವೇಶಕ್ಕೆ ಕೂತಿದ್ದಾನೆ ಅಂದರು. ಆ ಕಥೆಯನ್ನು ನಮಗೆ ಚೆನ್ನಾಗಿ ಹೇಳಬೇಕು ಅಂದಾಗ ಹೇಳ್ತಾ ಇದ್ದಾರೆ. ಭಾರತ ಕಥಾ ಬರ್ತಾ ಇದೆ, ಎಲ್ಲ ಯುದ್ಧ ಮುಗಿದಿದೆ, ಅದರಲ್ಲಿ ಸ್ವಲ್ಪ ಇನ್ನು ಕೊನೆಯ ಹಂತಕ್ಕಿದೆ. ಅಂಥ ಕಾಲಕ್ಕೆ ದುರ್ಯೋಧನ ತೊಡೆ ಮುರಿದು ಬಿದ್ದಿದ್ದಾನೆ. ಬಂದಿದ್ದಾರೆ ಅಶ್ವತ್ಥಾಮಾಚಾರ ನೋಡಲಿಕ್ಕೆ, ತನ್ನ ರಾಜನನ್ನು ನೋಡಲಿಕ್ಕೆ ಬಂದಿದ್ದಾರೆ. ಅದಕ್ಕಂದ್ರು ಎಲ್ಲಿಗೆ ಸೆಳೆದು ಬಿಡುತ್ತೆ ನಮ್ಮನ್ನು ಅನ್ನದ ಋಣ. ಈ ದುರ್ಯೋಧನ ಕೊಟ್ಟ ಹಾಲಿನಿಂದ ಶುರುವಾಯಿತು ಅಶ್ವತ್ಥಾಮಾಚಾರ್ಯರಿಗೆ. ಅವರ ತಂದೆ ದ್ರೋಣಾಚಾರ್ಯರು ಸದಾಕಾಲ ಶಿಲೋಂಚ ವೃತ್ತಿ, ಶಿಲೋಂಚ ವೃತ್ತಿ ಅಂತ ಹೇಳಿದರೆ ಎಲ್ಲರೂ ಅದು ಅವರು ಬೇರೆ ಅನ್ನಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದಿಲ್ಲ, ಎಲ್ಲರೂ ಭಕ್ತ ಎಲ್ಲ ಕುಟ್ಟಿದ ಮೇಲೆ ಹೊರಡಲ್ಲಿ ಏನಾದರೂ ಬಿಟ್ಟು ಹೋದರೆ ಇಂಥವರಿಗೆ ಅಂತ ಬಿಟ್ಟು ಹೋಗ್ತಿದ್ರು ಹಿಂದೆ. ಅದನ್ನೆಲ್ಲ ತಂದು ಆ ಹಿಟ್ಟಿನಿಂದ ಜೀವನ ಮಾಡ್ತಾ ಇದ್ರು. ಮಗನಿಗೆ ಹಾಲು ಅಂದರೆ ಹಿಟ್ಟು ನೀರು ಕಲಕಿ ಕೊಡ್ತಾ ಇದ್ಲು ತಾಯಿ, ಅದನ್ನೇ ಕುಡಿತು ಬೆಳೆದಿದ್ದ. ಒಂದು ದಿವಸ ದುರ್ಯೋಧನ ನೋಡುತ್ತಾನೆ, ಇದನ್ನು ನೋಡಿದ ಮೇಲೆ ಅಂದರೆ ಇನ್ನೊಬ್ಬರನ್ನ ವಶ ಮಾಡಿಕೋಬೇಕೆಂಬ ಪ್ರವೃತ್ತಿ, ಏನೋ ಒಂದು ಕೊಟ್ಟೋ ಏನೋ ಮಾಡಿ. ಅದಕ್ಕೆ ಮನೆಗೆ ಕರ್ಕೊಂಡು ಹೋದ ಅಶ್ವತ್ಥಾಮಾಚಾರ್ಯರನ್ನು, ಹಾಲು ತಂದು ಮುಂದೆ ಇಟ್ಟ. ಅವಾಗ ಇದು ಹಾಲು ಅಂದ, ಅವರು ಒಪ್ಪಿಲ್ಲ ಇದು ಹಾಲಲ್ಲ ಹಿಟ್ಟಿನ ನೀರೇ ಹಾಲು ಅಂದರು ಅವರು. ಸರಿ, ಆ ಹಿಟ್ಟಿನ ನೀರು ತರಿಸಿದ, ಎರಡೂ ಇಟ್ಟ, ಎಲ್ಲರನ್ನೂ ಕರೆದ, ಯಾವುದು ಹಾಲು ಯಾವುದು ಹಿಟ್ಟಿನ ನೀರು ಅಂದರು. ಎಲ್ಲರೂ ಹೇಳಿದರು ಇದೇ ಹಾಲು ಅಂತ. ಸರಿ, ಬಾಯಲ್ಲಿ ಹಾಕಿದ, ಹಾಕಿದರೆ ಬಹಳ ರುಚಿ ಇತ್ತು. ಇದಯ್ಯ ಹಾಲು, ನಿತ್ಯ ನೀನು ಕುಡಿಯೋದು ಹಿಟ್ಟಿನ ನೀರು ಅಂತ ಹೇಳಿದ. ಹೌದಾ ಅಂತ ಮನೆಗೆ ಬಂದ, ಅಮ್ಮನ ಕೇಳಿದ, ಅಮ್ಮ ಹಾಲು ಬೇಕು ಅಂದಾಗ ಆಕೆ ಹಿಟ್ಟಿನ ನೀರು ಕಳಿಸಿಕೊಟ್ರೆ ಚೆಲ್ಲಿಬಿಟ್ಟ, ಚೆಲ್ಲಿಬಿಟ್ಟು ಇದು ಹಿಟ್ಟಿನ ನೀರು ಅಂದಳು. ಆಕೆ ಆಶ್ಚರ್ಯ, ಈ ಹುಡುಗನಿಗೆ ಹುಟ್ಟಿದಾಗಲಿಂದ ಹಿಟ್ಟಿನ ನೀರು ಎಂಬ ಎಚ್ಚರವೇ ಹಾಲು ಅಂತ ಕೊಡದಿದ್ದ, ಇವತ್ತು ಯಾಕೆ ಈಗ ಆಯಿತು ಅಂದು ದುರ್ಯೋಧನ ಕೊಟ್ಟ ಹಾಲು ಅವರ ಮೇಲೆ ಪ್ರಭಾವ ಆಯಿತು. ಕೊನೆಗೆಷ್ಟು ಅಂತ ಹೇಳಿದರೆ ಆ ಅನ್ನ ತಿಂದದ್ದಕ್ಕೆ ಪಾಂಡವರಿಗೆ ವಿರುದ್ಧವಾಗಿ ನಿಂತು ಯುದ್ಧ ಮಾಡಬೇಕಾಯಿತು. ಆ ಅನ್ನದ ಋಣದಿಂದಾಗಿ ಅದಕ್ಕೆ ಹೇಳ್ತಾರೆ, ಕಂಡ ಕಂಡ ಕಡೆಗೆ ಊಟಕ್ಕೆ ಹೋಗಬಾರದು. ಯಾರಂದರೆ ಅವರ ಅನ್ನ ತಿನ್ನಬಾರದು, ತಿಂದರೆ ಅವರ ಪಾಪ ನಮಗೆ ಹರಿದು ಬರುತ್ತೆ, ಅಷ್ಟೇ ಅಲ್ಲ ಅವರ ಋಣಗ್ರಸ್ತರಾಗಿ ಬಿಡುತ್ತೇ ನಾವು. ಬಂದರು, ಬಂದಾಗ ಯುದ್ಧ ಭೂಮಿಯಲ್ಲಿ ತೊಡೆ ಮುರಿದು ಬಿದ್ದಿದ್ದಾನೆ. ಇವರನ್ನು ನೋಡಿ ಹೇಳುತ್ತಾನೆ, ನನ್ನ ಸೈನ್ಯಕ್ಕೆ ಸೇನಾಧಿಪತಿ ನೀವೇ ಅಂತ ಅಲ್ಲಿರೋ ಮಣ್ಣು ತಲೆ ಮೇಲೆ ಹಾಕಿದ. ಅವನ ನಂಬಿದರೆ ತಲೆ ಮೇಲೆ ಮಣ್ಣು ಹಾಕುವುದು ಸತ್ಯ ಅಂಬುದು ಅಲ್ಲೇ ನಿರೂಪಣೆ ಆಯಿತು. ಕೊನೆ ಹೇಳಿದ, ಪಾಂಡವರನ್ನು ಇರಬಾರದು, ಪಾಂಡವರ ವಂಶವೂ ಇರಬಾರದು. ಇಷ್ಟು ಕುತ್ಸಿತ ಬುದ್ಧಿ, ನನ್ನ ವಂಶ ಬೆಳೀಬೇಕು, ನನಗೆ ಮಕ್ಕಳೇ ಇಲ್ಲ, ಆದ್ದರಿಂದ ನನ್ನ ಹೆಂಡತಿಯಲ್ಲಿ ನಿಮ್ಮ ವಂಶ ಬೆಳೆಯಬೇಕು ಅಂತ ಪ್ರಾರ್ಥನೆ ಮಾಡಿದ. ಅವಾಗ ತಥಾಸ್ತೋ ಅಂತಾರೆ, ಅನ್ನ ತಿಂದದ್ದಕ್ಕೆ ಆ ಪ್ರಭಾವದಿಂದ ಬಂಧಿತರಾಗಿ ಅಂದ ಕೂಡಲೇ, ತಥಾಸ್ತು ಅಂದ ಕೂಡಲೇ ಹುಡುಗರಿಂದಾಗ ಬೆಳೆಸಿಕೊಂಡು ಬಂದ ಬ್ರಹ್ಮಚರ್ಯ ಹೋಯಿತು, ಮಾತಿನಿಂದ ಹೋಯಿತು ಬ್ರಹ್ಮಚರ್ಯ. ಸರಿ, ಅವರು ವಿಶೇಷವಾಗಿರ್ತಕ್ಕಂಥ ಶಿಬಿರಕ್ಕೆ ಹೋಗಿಬಿಡುತ್ತಾರೆ. ಏನು ವಿಷಯ, ಎಲ್ಲರೂ ಹಾಕಿದ ಬಿಡಾರ ಹಾಕಿರ್ತಾರೆ, ಅಲ್ಲಿ ಉಪಪಾಂಡವರೆಲ್ಲ ಮಲಗಿರ್ತಾರೆ, ಮಲಗಿದ ಕಡೆ ತಾವು ಹೋಗಿಬಿಡುತ್ತಾರೆ. ಹೋಗಿ ಮಲಗಿದವರನ್ನೇ ಕತ್ತರಿಸಿ ಹಾಕಿಸ್ತಾರೆ, ಮಲಗಿದವರನ್ನೇ ಕೊಲ್ಲುತ್ತಾರೆ. ಮಲಗಿದವರನ್ನು ಕೊಂದವರನ್ನು ಆತ ತಾಯಿ ಮಹಾಪಾಪ ಮಾಡಿದವರು ಅಂತ ಕರೀತಾರೆ, ಅದಕ್ಕೆ ನಿಷ್ಕೃತಿ ಇಲ್ಲ ಅಂತಾರೆ. ಅಂಥ ಇದನ್ನು ಮಾಡುತ್ತಾರವರು. ಆ ಮಾಡಿದಕ್ಕೆ ಕೃಷ್ಣ ಮತ್ತು ವಿಶೇಷವಾಗಿ ಅರ್ಜುನ ಹೋಗ್ತಾರೆ ಅಲ್ಲಿಗೆ. ಅಂದರೆ ಆಚಾರ್ಯ ಹೇಳುತ್ತಾರೆ, ಆ ಅಶ್ವತ್ಥಾಮಾಚಾರ್ಯರಿಗೆ ಸ್ವಪ್ನದಲ್ಲಿ ಕಂಡದ ಅರ್ಜುನ ನಿಜವಾಗಿ ಹೋಗಿದ್ದು ಭೀಮ ಅಂತ ಹೇಳುತ್ತಾರೆ. ಭಾರತಕ್ಕೂ ಭಾಗವತಕ್ಕೂ ವ್ಯತ್ಯಾಸವನ್ನು ಸರಿಪಡಿಸ್ತಾರೆ. ತದನಂತರ ಅಲ್ಲಿ ಹೇಳ್ತಾ ಇದ್ದಾರೆ, ಆ ಕಟ್ಟಿ ಕರಕೊಂಡು ಬರಲಿಕ್ಕೆ ಹೋದಾಗ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುತ್ತಾರೆ ಅಶ್ವತ್ಥಾಮಾಚಾರ್ಯರು. ಕೃಷ್ಣ ಹೇಳ್ತಾನೆ, ನೀನು ಬಿಡು ಅಂಥೇಳಿ. ಅವಾಗ ಇವರು ಬ್ರಹ್ಮಾಸ್ತ್ರ ಬಿಟ್ಟರೆ ಎರಡೂ ಅಸ್ತ್ರಗಳ ಘರ್ಷಣೆ ಆದಾಗ ವೇದವ್ಯಾಸರು ಬಂದು ನಿಮ್ಮ ಅಸ್ತ್ರಗಳನ್ನು ಹಿಂದಕ್ಕೆ ತೆಕ್ಕೊಳ್ಳಿ ಅಂದಾಗ ತೆಗೆದುಕೊಳ್ಳಿಕ್ಕೆ ಆಗಿಲ್ಲ ಅಶ್ವತ್ಥಾಮಾಚಾರ್ಯರಿಗೆ. ಅರ್ಜುನ ಎರಡನ್ನೂ ತೆಗೆದ. ನಂತರ ಅವರನ್ನು ಕರಕೊಂಡು ಬರ್ತಾ ಇದ್ದಾರೆ. ಕಟ್ಟಿ ಕರಕೊಂಡು ಬರುವಾಗ ಅಲ್ಲಿ ವಿಶೇಷವಾಗಿ ದ್ರೌಪದಿ ದೇವಿ ನಮಸ್ಕಾರ ಮಾಡುತ್ತಾಳೆ, ಹೇಳುತ್ತಾಳೆ, ಬಿಟ್ಟು ಬಿಡಿ ಗುರುಪುತ್ರ, ಗುರುಗಳೇ ನಿಮ್ಮ ಮಗನ ರೂಪದಲ್ಲಿರ್ತಾರೆ, ಆದ್ದರಿಂದ ಅವನನ್ನು ಕಟ್ಟಿ ಹಾಕುವುದು ಸರಿಯಲ್ಲ, ನೀವು ಬಿಟ್ಟು ಬಿಡಿ. ಅಲ್ಲಿ ಹೇಳುತ್ತಾರೆ, ಈತನಿಗೆ ಏನೂ ಮಾಡಬೇಡಿ, ನನ್ನ ಮಕ್ಕಳನ್ನು ಕಳ್ಕೊಂಡು ನಾನು ದುಃಖ ಪಡ್ತಾ ಇದ್ದೇನೆ, ಈ ದುಃಖ ಇವರ ತಾಯಿಗಾಗಬಾರದು, ಆದ್ದರಿಂದ ಇವರನ್ನೇನು ಮಾಡಬೇಡಿ. ಅವಾಗ ಅಲ್ಲೊಂದು ಶಬ್ದ ಪ್ರಯೋಗ ಮಾಡುತ್ತಾರೆ, ವಾಮಸ್ವಭಾವ ಕೃಪಯ ನನಾಮ. ಅದಕ್ಕಂದರೂ ಸುಂದರವಾದ ಸ್ವಭಾವ ಇದ್ದವಳು ಯಾರು, ದ್ರೌಪದಿ ದೇವಿ. ಆಕೆ ನಮಸ್ಕಾರ ಮಾಡಿದ್ದಂತೆ, ಹೇಗೆ, ಕೃಪಯ ನನಾಮ ಅಂದು. ವೇದವ್ಯಾಸರು, ಯಾರಿಗಾದರೂ ನಮಸ್ಕಾರ ಮಾಡಬೇಕಾದ್ರೆ ಭಕ್ತಿಯಿಂದ ನಮಸ್ಕಾರ ಮಾಡಬೇಕು, ಕೃಪೆಯಿಂದ ಏನು ಮಾಡಬೇಕು, ಆಶೀರ್ವಾದ ಮಾಡಬಹುದು. ಆದರೆ ಅಲ್ಲಿ ಹೇಳ್ತಾ ಇದ್ದಾರೆ, ಕೃಪೆಯಿಂದ ನಮಸ್ಕಾರ ಮಾಡಿದರು. ಅದಕ್ಕಂದರೂ ಈಕೆ ಯಾರಿದ್ದಾರೆ, ದ್ರೌಪದಿ ದೇವಿ, ಭಾರತೀ ದೇವಿ ಇದ್ದಾಳೆ, ಅಲ್ಲಿ ಬಂದದ್ದು ಯಾರು, ಅಶ್ವತ್ಥಾಮಾಚಾರ್ಯ ರುದ್ರದೇವರು. ನೋಡಿದ್ದು ಈ ಸತ್ತು ಹೋದಂಥ 5 ಜನ ಉಪಪಾಂಡವರು ಈ ಜನ್ಮದಲ್ಲಿ ಮಾತ್ರ ಮಕ್ಕಳು, ಇವರು ಸದಾ ಮಗ ಯಾರು, ರುದ್ರದೇವರು. ಮಾಡಬಾರದ ಕೆಲಸ ಮಾಡಿ ತಲೆ ತಗ್ಗಿಸಿ ನಿಂತದ್ದಕ್ಕೆ ಕೃಪೆ ಬಂತಂತೆ. ಕೃಪೆ ಬಂದದ್ದಕ್ಕೆ ಆಶೀರ್ವಾದ ಮಾಡಲಿಕ್ಕಿಲ್ಲ ಗುರುಪುತ್ರ, ಆದ್ದರಿಂದ ನಮಸ್ಕಾರ ಮಾಡಿದಂತೆ, ಕೃಪಯ ನನಾಮ ಅಂದು. ಆ ರೀತಿಯಾಗಿ ನಮಸ್ಕಾರ ಮಾಡಿ ಬಿಟ್ಟು ಬಿಡಿ ಅಂತ ಹೇಳಿದಾಗ ಭೀಮಸೇನ ದೇವರು ಹೇಳುತ್ತಾರೆ, ಬಿಡಲಿಕ್ಕಿಲ್ಲ ಇವರನ್ನು, ಯಾಕೆ, ಆತ ತಾಯಿ ವಧಾರ್ಹ, ಆತ ತಾಯಿ ರಾತ್ರಿ ಮಲಗಿದವನ್ನು ಕೊಂದಿದ್ದಾನೆ, ಆದ್ದರಿಂದ ಆತ ತಾಯಿ ಆದವನು ಅವನು ಹೀಗೆ ಮಾಡಿದ್ದಾನೆ ಅಂತ ಗೊತ್ತಾದ ಕೂಡಲೇ ಕೊಂದು ಬಿಡೋದು ಪಾಪವೇ ಇಲ್ಲ ಅಂತ ಕೃಷ್ಣನ ಮಾತು. ಅದನ್ನು ಭೀಮಸೇನ ದೇವರು ಹೇಳುತ್ತಾರೆ. ಅರ್ಜುನನಿಗೆ ಸಂಶಯ, ಒಂದು ಕಡೆ ಬ್ರಾಹ್ಮಣನಿಗೆ ಶಾರೀರಿಕ ದಂಡನೆ ಇಲ್ಲ ಅಂತ ದೇವರೇ ಹೇಳಿದ್ದು, ಇನ್ನೊಂದು ಕಡೆ ಆತ ತಾಯಿಯಾದವನ ಕೊಲ್ಲಬೇಕು ಅಂತ ದೇವರೇ ಹೇಳಿದ್ದು, ಏನು ಮಾಡೋಣ. ಕೃಷ್ಣ ಅಂದ, ಎರಡೂ ನಾನೇ ಹೇಳಿದ್ದೆ, ಎರಡೂ ಮಾಡು, ಎರಡು ಹೇಗೆ, ಕೊಲ್ಲಬೇಕೋ ಬಿಡಬೇಕೋ. ಅವಾ ಕೃಷ್ಣನ ಅನುಗ್ರಹದಿಂದ ಅರ್ಜುನನಿಗೆ ಅರ್ಥ ಆಯಿತು. ಅದಕ್ಕೆ ಆ ಅಶ್ವತ್ಥಾಮಾಚಾರ್ಯರ ಶಿರದಲ್ಲಿರುವಂಥ ಮಣಿಯನ್ನು ಕಿತ್ತು ತೆಗೆದು ಅವರನ್ನು ಕಳಿಸಿಕೊಡ್ತಾರೆ. ಅದಕ್ಕೆ ಹೇಳ್ತಾರೆ, ಬ್ರಾಹ್ಮಣನಿಗೆ ತೇಜೋ ವಧೆಯೇ ವಧೆ, ಶಾರೀರಿಕ ವಧೆ ಇಲ್ಲ, ಶಿಕ್ಷೆ ಇಲ್ಲ ಅಂತ ಹೇಳಿದ್ದಾರೆ. ಅದನ್ನು ಮಾಡಿ ಕಳಿಸ್ತಾರೆ. ತದನಂತರ ಹೋದವರು ತಿರುಗಾ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುತ್ತಾರೆ. ಆ ಬ್ರಹ್ಮಾಸ್ತ್ರ ವಿಶೇಷವಾಗಿ ಹೇಳುತ್ತಾರೆ, 5 ಜನ ಪಾಂಡವರ ಮೇಲೂ ಬರ್ತಾ ಇದೆ. ಪಂಚಸಾಯಕಾನ್ ದೃಷ್ಟವ, 5 ರೀತಿಯಾದ ಬಾಣಗಳು ಬರ್ತಾ ಇವೆ. 5 ಬಾಣಗಳಾಗಿ ಪ್ರಭೇದದಿಂದ, ಒಂದೇ ಬಿಟ್ಟದ್ದು ಬಾಣ, ಉತ್ತರಾದೇವಿಯ ಗರ್ಭದ ಮೇಲೆ ಒಂದು ಬಾಣ ಹೋಯಿತು, ಇನ್ನು 5 ಬಾಣಗಳಾಗಿ ಪಾಂಡವರ ಮೇಲೆ ಬಂದರೆ ಅವರೆಲ್ಲರೂ ಕೂಡ ಅಸ್ತ್ರಗಳನ್ನು ತೆಗೀತಾ ಇದ್ದಾರೆ. ಅವಾಗ ಸ್ವಾಮಿ ನೋಡಿದ, ಸುದರ್ಶನಾಸ್ತ್ರೇಣ ಸ್ವಾನಾಂ ರಕ್ಷಾಂ ಯಥಾವಿಭೂ, ತನ್ನವರನ್ನ ಸುದರ್ಶನದಿಂದ ಎಲ್ಲರನ್ನ ರಕ್ಷಣೆ ಮಾಡಿದ. ತಾನು ಉತ್ತರಾದೇವಿಯ ಗರ್ಭದಲ್ಲಿ ಹೊರಡುತ್ತಾ ಇದ್ದಾನೆ, ಹೊರಟು ಆ ಮಗುವನ್ನು ಪೂರ್ಣ ರಕ್ಷಣೆ ಮಾಡಿದ. ಹೇಗೆ ಅಂದರೆ ವಿಧಮಂತ ಆ ಬ್ರಹ್ಮಾಸ್ತ್ರದ ತೇಜಸ್ಸನ್ನು ಚೆನ್ನಾಗಿ ತೆಗೆದು ಹಾಕಿ 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 ಆ ಕೂಸನ್ನು ನೋಡುತ್ತಾ ರಕ್ಷಣೆ ಮಾಡಿದ ಭಗವಂತ. ಆದ್ದರಿಂದ ದೇವರಿಂದ ರಕ್ಷಿತವಾದ ಮಗುವಾದ್ದರಿಂದ ಆತನಿಗೆ ದೇವರಾತ ಅಂತ ಹೆಸರು. ದೇವರಾತ ಪರೀಕ್ಷಿತ ಅಂತ ಹೆಸರು. ಇಂಥ ಮಗುವನ್ನು ರಕ್ಷಣೆ ಮಾಡಿದರು. ರಕ್ಷಣೆ ಮಾಡಿ ನಂತರ ತ್ರಿಭಿ ಉತ್ತಮ ಕಲ್ಪಕೈ, ವಿಶೇಷವಾದ ಉತ್ತಮ ರೀತಿಯಾದ 3 ಅಶ್ವಮೇಧ ಯಾಗ ಮಾಡಿಸಿದರಂತೆ ಭಗವಂತ ಪಾಂಡವರ ಜೊತೆಗೆ. ಆ 5 ಜನಕ್ಕೂ ವಿಶೇಷವಾದ ಯಾಗಗಳನ್ನು ಮಾಡಿಸಿ ತಾನು ಹೊರಡತ್ತೇನೆ ಅಂತ ಕೃಷ್ಣ ಹೊರಟು ನಿಲ್ತಾ ಇದ್ದಾನೆ. ಹೊರಟು ನಿಂತಾಗ ಕುಂತಿದೇವಿ ಭಗವಂತನನ್ನು ಸ್ತೋತ್ರ ಮಾಡ್ತಾ ಬರ್ತಾ ಇದ್ದಾಳೆ. ಹೇ ಸ್ವಾಮಿ, ಭಕ್ತವತ್ಸಲ ಉದ್ಧಾರ ಮಾಡಯ್ಯ. ನಮಸ್ಯೇ ಪುರುಷಂ ತ್ವಾದ್ಯಂ, ಪುರುಷಂ ತು ಆದ್ಯಂ ಈಶ್ವರಂ ಪ್ರಕೃತೇ ಪರಂ, ಅಲಕ್ಷ್ಯಂ ಸರ್ವಭೂತಾನಾಂ ಅಂತರ್ಬಹಿರಪಿ ಧ್ರುವಂ. ನಿನ್ನನ್ನು ಪುರುಷ ಅಂತ ತಿಳಿದಿದ್ದೇನೆ, ನೀನು ಕಾಣಿಸ್ತಾ ಇದೀಯ. ಆದರೆ ಹೇಳ್ತಾ ಸರ್ವಭೂತಾನ ಅಂತಹ ಬಹಿರಪಿ ಧ್ರುವಂ, ಎಲ್ಲ ಜೀವರಾಶಿಗಳ ಹೃದಯ ಒಳಗೂ ಇದೆಯಾ ಹೊರಗೂ ಇದೆಯಾ, ಆದರೆ ಯಾರಿಗೂ ಕಾಣಿಸ್ತಾ ಇಲ್ಲ ನೀನು, ಅಂಥ ಪುರುಷ ನೀನು ಅಂತ ತಿಳಿದಿದ್ದೇನಯ್ಯ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಒಳ್ಳೆ ಭಗವಂತರನ್ನು ಸ್ತೋತ್ರ ಮಾಡುತ್ತಾ ಇದ್ದಾಳೆ ಕುಂತಿದೇವಿ. ಹೇ ಕೃಷ್ಣ, ವಸುದೇವನ ಮಗ ಕರ್ಷತೀತಿ ಕೃಷ್ಣ, ಎಲ್ಲರ ಮನಸ್ಸನ್ನು ಸಜ್ಜೀವರಾಶಿಗಳ ಮನಸ್ಸನ್ನು ಸೆಳೆದು ಆ ಸೆಳೆಯೋದರ ಮೂಲಕ ಅವರ ತಾಪಗಳನ್ನು ಪಾಪಗಳನ್ನು ಸೆಳೆದು ಅನುಗ್ರಹ ಮಾಡುತ್ತಾನೆ. ತನ್ನ ಹತ್ತಿರಗೆ ಎಲ್ಲರನ್ನ ಸೆಳೆಕೊಳ್ಳುತ್ತಾನಾದ್ದರಿಂದ ಭಗವಂತನನ್ನು ಕೃಷ್ಣ ಅಂದರು. ವಾಸನಾತು ವಾಸುದೇವೋಸಿ, ಸರ್ವತ್ರ ವಾಸ ಮಾಡುತ್ತಾನಾದ್ದರಿಂದ ವಾಸುದೇವ, ವಸುದೇವನ ಮಗನಾದ್ದರಿಂದಲೂ ವಾಸುದೇವ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ಅಂದರು. ಹೇಳ್ತಾರೆ ದೇವಕಿ ನಂದನನಾಗಿದ್ದಾನೆ, ನಂದಗೋಪಕುಮಾರಾಯ ನಂದಗೋಪನಿಗೂ ಮಗನಾಗಿದ್ದಾನೆ. ಅದಕ್ಕೆ ಚಕಾರದಿಂದ ಎರಡೂವನ್ನು ಹೇಳಿದ್ದಾರೆ, ಇವರಿಗೂ ಮಗ ಅವರಿಗೂ ಮಗ. ಅದಕ್ಕೆ ಚ ಅಂತಂದರೆ ಹೇಳ್ತಾರೆ ಇವರಿಬ್ಬರಿಗೆ ಅಲ್ಲ, ಜಗತ್ತಿನಲ್ಲಿರುವ ಎಲ್ಲ ಸಜ್ಜನರಿಗೂ ಮಗುವಂತೆ ಇರುವಂಥವ. ಕೊನೆಗೆ ಹೇಳ್ತಾರೆ ಇಲ್ಲ, ಯಾರಿಗೂ ಮಗನಲ್ಲ, ಎಲ್ಲರಿಗೂ ದೂರವಾಗಿದ್ದಾನೆ. ಗೋವಿಂದಾಯ ನಮೋ ನಮಃ. ಇನ್ನು ಭಗವಂತನ ಸ್ತೋತ್ರ ಮಾಡುತ್ತಾರೆ, ನಮಃ ಪಂಕಜನಾಭಾಯ ನಮಃ ಪಂಕಜ ಮಾಲಿನೇ ನಮಃ ಪಂಕಜ ನೇತ್ರಾಯ ನಮಸ್ತೆ ಪಂಕಜಾಂಘ್ರಯೇ. ದೇವರನ್ನ ಈ ಪಂಕಜಕ್ಕೆ ಅಂದರೆ ಪಂಕ ಅಂದರೆ ಕೆಸರು, ಪಂಕಜ ಅಂದರೆ ಕೆಸರಿನಿಂದ ಹುಟ್ಟಿದ್ದು ಕಮಲ, ಅದನ್ನು ಪಂಕಜ ಪಂಕಜ ಅಂದರು. ಪಂಕಜನಾಭಾಯ ದೇವರ ಹೊಟ್ಟೆಯಿಂದಲೇ ಕಮಲ ಬಂದಿದೆ, ಯಾರ ಹೊಟ್ಟೆಯಲ್ಲಿ ಕಮಲ ಬಂದಿದೆಯೋ ಅವನು ಪಂಕಜನಾಭ. ಅದಕ್ಕಂದ್ರೆ ಈ ಪಂಕಜ ದೇವರ ಹೊಟ್ಟೆಯಿಂದ ಹೊರಕ್ಕೆ ಬಂದ ಪಂಕಜ ಎಂಥದ್ದು ಅಂದರೆ 14 ಲೋಕಾತ್ಮಕವಾದ್ದು. ಅಂದರೆ ಏನು, 14 ಲೋಕಗಳನ್ನು ಸೃಷ್ಟಿ ಮಾಡಲಿಕ್ಕೆ ಕಮಲದಿಂದ ಬ್ರಹ್ಮದೇವರನ್ನು ಹುಟ್ಟು ಹಾಕಿ ಅವರ ಸೃಷ್ಟಿ ಮಾಡಲಿಕ್ಕೆ ರಾ ಮೆಟೀರಿಯಲ್ ಬೇಕಲ್ಲ, ಪದಾರ್ಥ ಬೇಕು ಸೃಷ್ಟಿ ಮಾಡಲಿಕ್ಕೆ. ಅದಕ್ಕೆ ಒಂದೊಂದು ಕಮಲದಲ್ಲಿ ಒಂದೊಂದು ಲೋಕಕ್ಕೆ ಬೇಕಾದಂಥ ಸೃಷ್ಟಿಗೆ ಒಂದೊಂದು ಲೋಕದ ಏನು ಬಳಸಿದ ಪದಾರ್ಥ ಇನ್ನೊಂದು ಲೋಕದ ಬೇರೆ. ಆ ರೀತಿಯಾಗಿ ವ್ಯವಸ್ಥೆಯನ್ನು 14 ಲೋಕಗಳಿಗೆ ಬೇಕಾದ ಪದಾರ್ಥಗಳ ವ್ಯವಸ್ಥೆ 14 ದಳದಲ್ಲಿ ಮಾಡಿದ ಅಂಥ ಭಗವಂತ ಪಂಕಜನಾಭಾಯ. ಪಂಕಜ ಮಾಲಿನೇ, ಒಳ್ಳೆ ಕಮಲದ ಪುಷ್ಪದ ಮಾಲೆಯನ್ನು ಧಾರಣೆ ಮಾಡಿಕೊಂಡಿದ್ದಾರೆ ಭಗವಂತ. ನಂತರ ಅದಕ್ಕೆ ಹೇಳ್ತಾರೆ, ಎಂದೆಂದೂ ಬಾಡದ ಅರವಿಂದ ಮಾಲೆಯನ್ನು ದೇವರ ಕೊರಳಲ್ಲಿ ಹಾಕಿದ್ದಾಳೆ. ನಮ್ಮ ಪಂಕಜ ನೇತ್ರಾಯ, ದೇವರ ಕಣ್ಣೆಂಥದ್ದು ಕಮಲದಂಥದ್ದು, ಸುಂದರ ಸುಕುಮಾರ ಚೆನ್ನಾಗಿದೆ. ಜೊತೆಗೆ ಅಂಟಿಲ್ಲದ ಕಣ್ಣು, ಯಾಕೆಂದರೆ ಪಂಕಜ ಕಮಲ ನೀರಲ್ಲೇ ಇರುತ್ತೆ, ನೀರಿನ ಅಂಟಿಲ್ಲದೆ ಇರುತ್ತೆ, ನೀರಿನ ಅಂಟಿಲ್ಲದೆ ಇರುತ್ತೆ. ಆದ್ದರಿಂದ ಇವರ ದೇವರ ಕಣ್ಣು ಕೂಡ ಎಂಥದ್ದು ಅಂದರೆ ಅಂಟಿಲ್ಲದ್ದು. ದೇವ ಅಂಟಿಲ್ಲದವ, ದೇವರ ಕಣ್ಣು ಅಂಟಿಲ್ಲದ್ದು. ನಂತರ ನಮಸ್ತೆ ಪಂಕಜಂಘ್ರಯೇ, ಪಂಕಜವೇ ಕಮಲವೇ ಅವನ ಪಾದದಲ್ಲಿದೆ, ಅಥವಾ ಆ ಪಾದವೇ ಕಮಲದಂತಿದೆ ಅಂಥ ಭಗವಂತನಿಗೆ ನಮಸ್ಕಾರ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಯಥಾ ಋಷಿಕೇಶ ಖಲೇನ ದೇವಕಿ ಕಂಸೇನ ವೃದ್ಧ ಅತಿಚಿರಂ ಶುಚಾರ್ಪಿತ ವಿಮೋಚಿತ ಅಹಂಚ ಸಹಾತ್ಮಜ ವಿಭೋ ತ್ವಯೈವ ನಾಥೇನ ನುಹುರ್ವಿಪದ್ಗಣ. ಇಲ್ಲಿ ಸುಂದರವಾದ ಪ್ರಸಂಗವನ್ನು ಹೇಳ್ತಾ ಬರ್ತಾ ಇದ್ದಾರೆ. ಒಮ್ಮೆ ಧೀರೇಂದ್ರ ತೀರ್ಥರಿಗೆ ಅನುಗ್ರಹ ಮಾಡಿ ದೇವರ ಸ್ಮರಣೆ ಮಾಡೋಣವ, ಚೂರು ಜೊಂಪು ಏನಾದರೂ ಬರ್ತಾ ಇದ್ದರೆ ಹೊರಟು ಹೋಗುತ್ತೆ. ಏಕಾದಶಿ ಉಪವಾಸ ಹೌದಾ? ಏನು ಹೇಳಿ, ನೀವೇ ಹೇಳಿ. ಧೀರೇಂದ್ರ ತೀರ್ಥ ಗುರುಸಾರಭವರದ ಗೋವಿಂದ ಹೇಳಿದ್ಯಾರು ಭಾಗವತ ರುದ್ರದೇವರು, ಅದಕ್ಕೆ ಅವರ ಸ್ಮರಣೆ. ಇಲ್ಲಿ ರುದ್ರದೇವರ ದೇವಸ್ಥಾನ ಇದೆಯಾ? ಹೌದಾ? ಇಲ್ಲಿದ್ದಾರ ದೇವರು ರುದ್ರದೇವರು?
ರುದ್ರದೇವರು ಇಲ್ಲಿ.
ಹೌದಾ?
ಅವರದೇ ಸ್ಥಾನ ಅವ್ರಿಗೆ ಇಲ್ಲಿ ದೇವ ಸಂಬಳ ಅನುಗ್ರಹ.
ಹೌದಾ? ನಂಗೆ ಗೊತ್ತೇ ಇಲ್ಲ, ಇಲ್ಲೇ ಕೂತಿದ್ದಾರೆ ರುದ್ರದೇವರು. ಪ್ರಾಣ ವಿಷಯ. ನಮ ಹರಣಮ ಪಾರ್ವತೀ ಪದೇ ಹೇಳುತ್ತಾರೆ. ದೇವಕಿ ಖಲೇನ ಕಂಸೇನ ಅತಿಚಿರಂ ವೃದ್ಧ ಶುಚಾರ್ಪಿತ. ದೇವಕಿ ದೇವಿಯ ವಿಷಯವನ್ನು ಹೇಳುತ್ತಾ ಬರ್ತಾ ಇದ್ದಾರೆ. ಕೃಷ್ಣನನ್ನು ಅಂದರೆ ಹುಟ್ಟಿದ 8ನೇ ಮಗುವನ್ನು ಕೊಟ್ಟು ಬಿಡ್ತೇವೆ ಅಂತ ಕಂಸನಿಗೆ ಮಾತು ಕೊಟ್ಟಿದ್ರು. ದೇವರು ಹೇಳಿದರು ನನ್ನ ಆಚೆ ಕಡೆ ಕರ್ಕೊಂಡು ಹೋಗುವಂತ. ಎಲ್ಲಿಗೆ? ನಂದಗೋಪನ ಮನೆಗೆ. ಆವಾಗ ವಸುದೇವ ಕೇಳಲಿಲ್ಲ, ಅಲ್ಲಯ್ಯ ನಿನ್ನ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೇನೆ, ನನ್ನ ಮಾತು ಹೋಗುತ್ತೆ. ಹೇಳ್ತಾರೆ ಸುಳ್ಳಿಗೆ ಹೆದರ್ತಾ ಇದ್ದ, ಸುಳ್ಳು ಹೇಳಲಿಕ್ಕೆ ಹೆದರ್ತಾ ಇದ್ದ ರಾಜ ವಸುದೇವ ಅಂದರು. ಅಂಥ ಆತ ಸುಳ್ಳೇ ಮಾಡಬೇಕಾಗಿತ್ತು, ಏನು ಮಗುವನ್ನು ತಗೊಂಡೋಗಿ ಬಚ್ಚಿಟ್ಟು ಕೊಡಬೇಕಾಗಿ ಬಂತು. ಅದಕ್ಕೆ ಕಂಸನಿಗೆ ಸಿಟ್ಟು ಬಂತು. ನಾರದರು ಹೇಳಿದರು ಅಂದುಕೊಂಡಿದ್ದ ಕಂಸ ಹುಟ್ಟಿದ್ದೇ ಹೆಣ್ಣು ಅಂದುಕೊಂಡಿದ್ದ. ನಾರದರು ಬಂದರು, ಇಲ್ಲಯ್ಯ ಹುಟ್ಟಿದ್ದೇ ಗಂಡು, ಇವರೇ ಅದರ ಬದಲು ಮಾಡಿದರು ಅಂತ ಹೇಳಿದ್ದಕ್ಕೆ ಅವಾಗಲಿಂದ ಹುರಿದು ಬುಕ್ಕೋದು ಶುರು ಮಾಡಿದ್ದ. ದಿನಾಗಲೂ ಅವರನ್ನು ಈ ತನ್ನ ಸಿಂಹಾಸನದ ಕಳಿಸ್ಬೇಕು, ಸಂಕೋಲೆ ಹಾಕಿ ಕಳಿಸ್ಬೇಕು, ಕೆಲಸಕ್ಕೆ ಬಾರದವರೆಲ್ಲ ಆಸನಗಳಲ್ಲಿ ಕೂತಿರಬೇಕು, ಇವರನ್ನು ನೋಡಿ ನೋಡಿದ್ದೀರಾ ಸತ್ಯವಂತರು ಇಂಥವ್ರು ಇರ್ತಾರೆ ಅಂತ ಬೈಬೇಕು, ಅವರು ಕಣ್ಣಲ್ಲಿ ನೀರು ಹಾಕಬೇಕು. ಸದಾಕಾಲ ಈ ತೊಂದರೆ ಕೊಟ್ಟ ಕೊಟ್ಟ. 6 ಜನ ಮಕ್ಕಳನ್ನು ಎದುರಿಗೆ ಹುಟ್ಟಿದ ಕೂಸನ ಹುಟ್ಟಿದಂತೆ ಬಂಡೆಗೆ ಹಾಕಿ ಅಪ್ಪಳಿಸಿ ಹೊಡೆದ. ತಕ್ಕು ಅಂದರೆ ತೆಂಗಿನಕಾಯಿ ಚಚ್ತೀವಲ್ಲ, ಆ ಥರ ಮಗುವನ್ನು ತಂದೆ ತಾಯಿ ಎದುರಿಗೆ ಕೊಂದರೆ ಹೇಗಿರಬೇಕು ಅವರ ಮನಸ್ಸು? ಬಹಳ ದುಃಖಪಟ್ಲಾಕೆ. ಅದಕ್ಕೆ ಹೇ ಸ್ವಾಮಿ, ನೀನೇ ಆಕೆಯನ್ನು ರಕ್ಷಣೆ ಮಾಡಿದ್ಯ ದೇವಕೆ ವಸುದೇವರನ್ನು. ಅವಾಗಂದರು ಯಾವಾಗ ರಕ್ಷಣೆ ಮಾಡಿದ ಭಗವಂತ ದೇವಕಿಯನ್ನು? ಕಂಸನನ್ನು ಕೊಂದ ಮೇಲೆ, ಬಹಳ ದಿವಸಕ್ಕೆ ಹೋಗಿ ಕಂಸನ ಕೊಂದ ಮೇಲೆ ಆವಾಗ ಆಕೆ ಅವರ ದುಃಖ ಬಿಡಿಸಿದ್ದಷ್ಟೇ ಅಲ್ವಾ ಅವಾಗಂದರು ಅಲ್ಲ ಅಂದರು. ಹೇಗೆ ಕಂಸ ಎಂಟನೇ ಕೂಸು ಹೆಣ್ಣು ಕೂಸು ಆದ ಕೂಡಲೇ ಹಾರಿ ಹೋದರೆ ಮೇಲಕ್ಕೆ ಹೆಣ್ಣು ಕೂಸು ಬಂದು ಕಾಲು ಹಿಡಿಯುತ್ತಾನೆ, ನನ್ನ ಕ್ಷಮ ಮಾಡಿ ಅಂತ ಕೇಳಿಕೊಳ್ತಾನೆ. ಕೇಳಿಕೊಂಡು ಹೇಳ್ತಾನೆ, ನಿಮ್ಮ ಬಹಳ ತೊಂದರೆ ಕೊಟ್ಟೆ, ಎಲ್ಲ ಮಕ್ಕಳನ್ನ ಕೊಂದುಬಿಟ್ಟೆ, ಕೊನೆ ಹೆಣ್ಣು ಮಗು ಅಂತ ನೋಡಲಿಲ್ಲ, ಅವಳನ್ನ ಇದು ಕೊಲ್ಲಿಕ್ಕೆ ನೋಡಿದೆ, ನನ್ನ ಕ್ಷಮ ಮಾಡಿ ಅಂತ ಕಾಲು ಹಿಡಿದು ಕಣ್ಣೀರು ಹಾಕ್ತಾನೆ. ಹಾಕುವಾಗ ಹೇಳ್ತಾನೆ ಒಂದು ಮಾತು, ನಾನಲ್ಲ ನಿಮ್ಮ ಮಕ್ಕಳನ್ನು ಕೊಂದದ್ದು, ಮತ್ತಾರಯ್ಯ ನೀನೇ ಅಲ್ಲ ಕೊಂದದ್ದು ಅಂದರೆ ಹೇಳ್ತಾನೆ, ಆ ಮಕ್ಕಳ ಪ್ರಾರಬ್ಧ ಕರ್ಮವೇ ಅವರ ಸಾವಿಗೆ ಕಾರಣ, ನಾನು ಬರೀ ನೆಪ ಮಾತ್ರ ಅಂತ ತತ್ವಜ್ಞಾನದ ಮಾತನ್ನು ಹೇಳ್ತಾನೆ. ಒಳಗೆ ಭೃಗು ಮಹರ್ಷಿಗಳು ಕೂತಿದ್ದಾರೆ, ಅವರ ಮಾತು ಬರ್ತಾ ಇದೆ. ಅವಾಗ ನೀವಿಬ್ಬರು ನನ್ನ ಕ್ಷಮ ಮಾಡಬೇಕು ಅಂತ ಕೇಳಿದರೆ, ಅಲ್ಲ ಯಾರನ್ನಾದ್ರೂ ಒಂದೇಟು ಹೊಡೆದ್ರೇನೆ ಹೊಡೆದು ಸಾರಿ ಅಂತ ಹೇಳಿದ್ರೆ ಸುಮ್ಮನೆ ಇರ್ತೀರಾ, ಒದ್ದು ಬಿಡ್ತೀರಾ? ಹೌದು, ಅಂಥದ್ದು ಮಕ್ಕಳನ್ನು ಕೊಂದ ಮೇಲೆ ಏನು ಅಂದುಕೋಬೇಡ ಅಂತ ಹೇಳಿದ್ರೆ ಹೇಗಿರಬೇಕು? ಅಕ್ಕ ಅವ್ರು ಹೇಳ್ತಾರೆ, ದೇವಕಿ ದೇವಿ ವಸುದೇವ, ಹೇ ಕಂಸ, ನಿನಗಿಂತ ಮೊದಲು ನಮಗೆ ಚೆನ್ನಾಗಿ ಗೊತ್ತು, ಭಗವಂತನೊಬ್ಬನಿದ್ದಾನೆ, ಎಲ್ಲರೂ ಗೊಂಬೆಗಳೇ, ಅವನು ಆಡಿಸಿದಂತೆ ಆಡುವವರು, ನಮ್ಮ ಕರ್ಮಾನುಸಾರವೇ ನೀನು ಆ ಹುಡುಗರನ್ನು ಕೊಂದೀಯ. ಒಂದು ವೇಳೆ ಹುಡುಗರಿಗೆ ಸಾಯುವ ಪ್ರಾರಬ್ಧ ಇಲ್ಲದಿದ್ದರೆ ನೀನು ಕೊಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ನೀನು ಕೊಂದೀಯ ಅಂದರೆ ನಿನ್ನ ಮೂಲಕವಾಗಿ ಭಗವಂತ ಕೊಂದ ಅಂತ ನಾವು ತಿಳಿದಿದ್ದೇವೆ. ಆದ ಕಾರಣ ನೀನು ಕೊಂದಿಲ್ಲ ಎಂಬುದು ನಮಗೆ ಗೊತ್ತಯ್ಯ, ಅವರು ಸತ್ತದ್ದಕ್ಕೂ ನಮಗೆ ದುಃಖ ಇಲ್ಲ. ನಕ್ಕು ಕ್ಷಮ ಮಾಡಿ ಹೋದರು ಅಂತ ಹೇಳ್ತಾರೆ. ಅವಾಗಂದ್ರು ಇಂಥ ಬುದ್ಧಿ ಹೇಗೆ ಬಂತು ಇವರಿಗೆ, ಯಾರಿಗೂ ಬಾರದೇ ಇರುವಂಥ ಅಪರೂಪದ ಚಿಂತನ ಹೇಗೆ ಬಂತು ಅಂದರೆ, ಅದಕ್ಕೆ ಹೇಳ್ತಾಳೆ, ಯಥಾ ಹೃಷೀಕೇಶ. ಹೃಷೀಕಗಳು ಅಂದರೆ ಇಂದ್ರಿಯಗಳು, ಅದಕ್ಕೆ ಈಶ ಯಾರು ಅಂದರೆ ಬಿಂಬಮೂರ್ತಿ ಭಗವಂತ. ಈ ಕೃಷ್ಣನೇ ಅಲ್ಲಿ ದೇವಕಿ ವಸುದೇವರಲ್ಲಿ ತಾನೇ ನಿಂತುಕೊಂಡು ಅವರಿಗೆ ಬರುವಂಥ ಕಂಸನಿಂದ ಬರುವಂಥ ದುಃಖವನ್ನೆಲ್ಲ ಸ್ವಾಮಿ ನಿನಗರ್ಪಿತ ನಿನಗರ್ಪಿತ ಅಂತ ಅನ್ನುವಂತೆ ಮಾಡಿ ಬಂದ ದುಃಖ ಅವರಿಗೆ ಅಂಟದಂತೆ ಮಾಡಿದ್ದ. ಈ ರೀತಿ ದೇವಕಿ ವಸುದೇವರನ್ನು ನೀನು ರಕ್ಷಣೆ ಮಾಡಿದ್ದು. ಕೊನೆಗೆ ವಿಮೋಚಿತ ಅಂದರೆ ಅವನಿಂದ ಬಿಡುಗಡೆ ಆಯಿತು ಅಂದರು. ಆದರೆ ಇದ್ದಷ್ಟು ಕಾಲ ದುಃಖ ಅವರಿಗೆ ಅಂಟಿತ್ತೇನೋ, ಅಂದರೆ ದೇಹ ಬಾಧೆ ತಟ್ಟಲ್ಲ ಮಾನಸಿಕ ಬಾಧೆ ತಟ್ಟಲ್ಲ ಅವರಿಗೆ, ಆ ಥರ ಭಗವಂತ ಮಾಡಿದ. ಅಷ್ಟೇ ಅಲ್ಲ, ಸಹಾತ್ಮಜ ವಿಭೋ ಅಹಂ ತ್ವಯೈವ ನಾಥೇನ ಮುಹುಃ ವಿಪದ್ಗಣಾತ್ ವಿಮೋಚಿತ. ನಾನು ಕೂಡ ಐದು ಜನ ಮಕ್ಕಳನ್ನಿಟ್ಟುಕೊಂಡಿದ್ದೆ, ಹೆಣ್ಣು ಒಬ್ಬಳು, ಐದು ಜನ ಮಕ್ಕಳು, ಆ ಐದು ಜನ ಮಕ್ಕಳಿಂದ ಕೊಡಿಕೊಂಡು ನನ್ನನ್ನು ನಾನಾ ರೀತಿಯಾದ ಆಪತ್ತುಗಳಿಂದ ರಕ್ಷಣೆ ಮಾಡಿದ್ದೆ ಹರೇ. ಅಲ್ಲಿ ತುಂಬ ಸುಂದರವಾಗಿ ಹೇಳ್ತಾ ಇದ್ದಾಳೆ, ವಿಷಾತ್ ವಿಷದಿಂದ ರಕ್ಷಣೆ ಮಾಡಿದ್ದೀಯಾ, ಭೀಮನಿಗೆ ವಿಷ ಹಾಕಿದರು, ಆ ವಿಷದಿಂದ ರಕ್ಷಣೆ ಮಾಡಿದ್ಯಾರು ನೀನೇ. ವಿಷಾತ್ ಮಹಾಗ್ನೇ, ಮಹಾ ಅಗ್ನಿ, ಏನು ವಿಶೇಷವಾಗಿರತಕ್ಕಂಥ ಲಾಕ್ಷಾಗ್ರಹ ದಹನ ಮಾಡಿದಾಗ ಅದರಿಂದ ರಕ್ಷಣೆ ಮಾಡಿದವ ನೀನೇ. ಪುರುಷಾದದಂಶನಾತ್, ಪುರುಷಾದರು ಅಂದರೆ ಮನುಷ್ಯರನ್ನೇ ತಿನ್ನುವ ರಾಕ್ಷಸರು, ಇಂಥವರಿಂದ ನೀನೇ ರಕ್ಷಣೆ ಮಾಡಿದ್ದು. ಅಸತ್ಸಭಾಯಾಹ, ಸೊಸೆಗೆ ಆಗಿರತಕ್ಕಂಥ ಅವಮಾನವನ್ನು ರಕ್ಷಣೆ ಮಾಡಿದವ ನೀನೇ, ವಸ್ತ್ರವನ್ನು ಕೊಟ್ಟು. ವನವಾಸ ಕೃತ್ರತಃ, ವನವಾಸದಿಂದ ಆಗುವ ಈ ತೊಂದರೆಗಳನ್ನೆಲ್ಲ ಪರಿಹಾರ ಮಾಡಿದ್ದು ನೀನೇ. ಇನ್ನು ಮೃಧೇ ಮೃಧೇ ಅನೇಕ ಮಹಾರಥಸ್ತ್ರತಃ, ಅರ್ಜುನನ ಮಾತ್ರ ಎಲ್ಲರನ್ನು ಕೂಡ ಆ ಕಡೆ ಪಕ್ಷದವರು ಏನು ಮಹಾಸ್ತ್ರಗಳನ್ನು ಬಿಟ್ಟಿದ್ರು ಆ ಮಹಾಸ್ತ್ರಗಳಿಂದ ರಕ್ಷಣೆ ಮಾಡಿದವ ನೀನೇ. ಹರೇ ದ್ರೌಣ್ಯಸ್ತ್ರತಶ್ಚಾಸ್ಮ ಹರೇ ಅಭಿರಕ್ಷಿತ. ದ್ರೋಣಾಚಾರ್ಯರ ಮಕ್ಕಳಾದ ಅಶ್ವತ್ಥಾಮಾಚಾರ್ಯರು ಬಿಟ್ಟಂಥ ಆ ಬ್ರಹ್ಮಾಸ್ತ್ರದಿಂದಲೂ ನೀನೇ ನಮ್ಮನ್ನು ರಕ್ಷಣೆ ಮಾಡಿದ್ದು. ಇಲ್ಲಿ ಹೇಳುತ್ತಾರೆ ಅನೇಕ ಮಹಾನ್ ಅಥಸ್ತ್ರತಃ ಅಂತ ಹೇಳಿದಾಗ ಅಶ್ವತ್ಥಾಮಾಚಾರ ಬಿಟ್ಟ ಅಸ್ತ್ರವೋ ಅದರಲ್ಲಿ ಬಂತು. ಅಂಥ ಕಾರಣಕ್ಕೆ ಪ್ರತ್ಯೇಕವಾಗಿ ದ್ರೌಣ್ಯಸ್ತ್ರತಶ್ಚ ಅಂತ ಮತ್ತ್ಯಾಕೆ ಹೇಳಿದರು? ಅದಕ್ಕೆ ಹೇಳ್ತಾರೆ ಇಲ್ಲಿ ಇವರ ಮೇಲೆ ಬಿಟ್ಟ ಅಸ್ತ್ರಗಳು ಬೇರೆ, ಉತ್ತರಾದೇವಿಯ ಗರ್ಭದ ಮೇಲೆ ಬಿಟ್ಟ ಅಸ್ತ್ರ ಬೇರೆ. ಅದರಿಂದ ಆ ರೀತಿಯಲ್ಲಿ ಅವರ ಮೇಲೆ ಬಿಟ್ಟ ಅಸ್ತ್ರಗಳಿಂದ ರಕ್ಷಣೆ ಮಾಡಿದ್ದೀಯಾ, ಈಕೆ ಮೇಲೆ ಬಿಟ್ಟ ಅಸ್ತ್ರದಿಂದಲೂ ನಮ್ಮನ್ನು ರಕ್ಷಣೆ ಮಾಡಿದ್ದೀಯಾ. ಅವಾಗ ದೇವರು ಪ್ರಾರ್ಥನೆ ಮಾಡ್ತಾಳೆ ಆಕೆ, ವಿಪದ ಸಂತು ನಶಾಶ್ವತ್ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ ಸ್ಯಾತ್ ಅಪುನರ್ಭವ ದರ್ಶನಂ. ಸ್ವಾಮಿ ನಮಗೆ ಕಷ್ಟಗಳು ಕೊಡು. ಆದರೆ ಆಕೆ ಎಂಥ ಕಷ್ಟಗಳು ಕೇಳಿಕೊಂಡು ಅಂದರೆ ವಿಪದ ವಿ ಅಂದರೆ ಭಗವಂತ, ಒಂದಕ್ಷರ ವಿ ಅಂತ ಒಂದಕ್ಷರ ಭಗವಂತನನ್ನು ಹೇಳುತ್ತೆ. ಪಕ್ಷಿ ಪರಮಾತ್ಮನೋ ಅಂತ ಪಕ್ಷಿ ಅಂತ ಪಕ್ಷಿಯನ್ನು ವಿ ಅಂತ ಕರೀತಾರೆ, ಪರಮಾತ್ಮನನ್ನು ವಿ ಅಂತ ಕರೀತಾರೆ. ವಿಪದ ಅಂದರೆ ಭಗವಂತನನ್ನು ತಿಳಿಸುವ ಜ್ಞಾನ. ಅಥವಾ ಹೇಳ್ತಾರೆ ನಮಗೆ ಆಪತ್ತು ಬರಲಿ, ಎಂಥ ಆಪತ್ತು ಬರಲಿ, ನಿನ್ನ ನೆನಪನ್ನು ತಂದುಕೊಡುವ ಆಪತ್ತು ಬರಲಿ, ಬರೇ ಕಷ್ಟ ಬರಲಿ ಅಂತ ಹೇಳಿಲ್ಲ. ಕಷ್ಟ ಬರುತ್ತೆ ನಮಗೆ, ತುಂಬ ಕಷ್ಟಗಳು, ನಮ್ಮೇನು ಕಷ್ಟಗಳೇನು ಕಮ್ಮೇನಿಲ್ಲ, ಮತ್ತು ದೇವರು ಕೇಳ್ಕೋಬೇಕಾಗಿಲ್ಲ, ಬೇಕಾದಷ್ಟು ಕಷ್ಟ ಕೂತಿದೆ. ಆದರೆ ಆ ಕಷ್ಟ ಬಂದಾಗ ದೇವರ ನೆನಪು ಬರ್ತಾ ಇಲ್ಲ, ಅದರಿಂದ ದೇವರ ನೆನಪು ಬರುವಂಥ ಕಷ್ಟಗಳು ಬರಲಿ. ಯಾಕೆ ಅಂತ ಹೇಳ್ತಾರೆ ಭವತೋ ದರ್ಶನಂ ಯತ್ ಸ್ಯಾತ್ ಅಪುನರ್ಭವ ದರ್ಶನಂ. ಯಾಕೆ ಕಷ್ಟ ಬಂದಾಗ ನೀನು ದರ್ಶನ ಕೊಡ್ತೀಯ, ಆದ್ದರಿಂದ ನಿನ್ನ ದರ್ಶನಕ್ಕೆ ಕಾರಣವಾದ ಕಷ್ಟಗಳು ನಮಗೆ ತತ್ರ ತತ್ರ ಜಗತ್ಪತೆ ಆಗಲಿ. ಅದಕ್ಕೆ ಇನ್ನೊಂದು ಹೇಳ್ತಾ ಇದ್ದಾಳೆ, ನಮ್ಮ ಶತ್ರುಗಳೇನಿದ್ದಾರೆ ಅವರಿಗೆ ವಿಪದ ಸಂತು, ಅವರಿಗೆ ವಿಪತ್ತುಗಳು ಬರಲಿ. ತತ್ರ ತತ್ರ ಅಲ್ಲಲ್ಲಿ ಅಲ್ಲಲ್ಲಿ ನಮಗೆ ತೊಂದರೆ ಕೊಡತಕ್ಕಂಥವರೇನಿದ್ದಾರೆ ಅವರಿಗೆ ತೊಂದರೆಗಳು ಹೋಗಲಿ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾಳೆ. ಇನ್ನು ವಿಶೇಷವಾಗಿ ಭಗವಂತನ ಕುರಿತು ಮಾತು ಹೇಳ್ತಾ ಇದ್ದಾಳೆ. ಶೃಣ್ವಂತಿ ಗಾಯಂತಿ ಗೃಣಂತಿ ಅಭಿಕ್ಷಶಃ ಅಭಿಕ್ಷಶಃ ಸ್ಮರಂತಿ ನಂದಂತಿ ತವೇಹಿ ತಂ ಜನಾ ತೇಯೇವ ಪಶ್ಯಂತ ಚಿರೇಣ ತಾವಕಂ ಭವ ಪ್ರವಾಹೋ ಪರಮಂ ಪದಾಂಬುಜಂ. ಯಾರಾದರೆ ನಿನ್ನನ್ನು ಕುರಿತೆಯೇ ಕೇಳುತ್ತಾರೋ, ನಿನ್ನ ಗಾನ ಮಾಡುತ್ತಾರೋ, ನಿನ್ನನ್ನು ವಿಶೇಷವಾಗಿ ಚಿಂತನೆ ಮಾಡುತ್ತಾರೋ, ಹಾಗೆ ತಾವು ಸ್ಮರಣೆ ಮಾಡುತ್ತಾರೆ, ಇನ್ನೊಬ್ಬರಿಗೆ ಸ್ಮರಣೆ ತಂದುಕೊಡುತ್ತಾರೆ, ನಿನ್ನ ಕುರಿತು ಗಟ್ಟಿಯಾಗಿ ಕೃಷ್ಣ ಗೋವಿಂದ ಅಂತ ಯಾರು ಚಿಂತನೆ ಮಾಡುತ್ತಾರೋ ತೇಯೇವ ಅಚಿರೇಣ ಪಶ್ಯಂತಿ ಬೇಗ ನಿನ್ನ ಪದಾಂಬುಜ ಭವ ಪ್ರವಾಹೋಪರಮಂ ಪದಾಂಬುಜಂ ಈ ಸಂಸಾರನ್ನು ನಾಶ ಮಾಡತಕ್ಕಂಥ ನಿನ್ನ ಪಾದವನ್ನು ಅವರು ಬೇಗ ದರ್ಶನ ಮಾಡುತ್ತಾರೆ ಹರಿ. ಆದ್ದರಿಂದ ಅಂಥ ನಿನ್ನ ಸ್ಮರಣೆ ನಮಗೆ ಚೆನ್ನಾಗಿ ಕೊಡು ಹರಿ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಇಮೇ ಜನಪದಾಃ ಸ್ವರ್ಥಾಃ ಸುಪಕ್ವ ಔಷಧಿ ವಿರುಧಃ ವನಾಗ್ರಿ ನದಿ ಉದನ್ವಂತಃ ಏಧಂತೆ ತವ ವೀಕ್ಷಿತಾಃ. ಈ ನಮ್ಮ ಸುತ್ತು ಇರುವ ಗ್ರಾಮ ಜನ ಪಟ್ಟಣ ಎಲ್ಲವೂ ಕೂಡ ಅಷ್ಟೇ ಅಲ್ಲ, ಅಲ್ಲಿರ್ತಕ್ಕಂಥ ಒಳ್ಳೆಯ ಗಿಡ ಬಳ್ಳಿ ನಿನ್ನ ದೃಷ್ಟಿಯಿಂದ ಬೆಳೆಯುತ್ತಾ ಇವೆ ಹರಿಯೇ, ನಾವು ಚೆನ್ನಾಗಿದ್ದೇವೆ. ಇನ್ನು ಹೇಳ್ತಾ ಇದ್ದಾರೆ, ಅಥ ವಿಶ್ವೇಶ ವಿಶ್ವಾತ್ಮನ್ ವಿಶ್ವಮೂರ್ತೆ ಸ್ವಕೇಶು ಮೇ ಸ್ನೇಹ ಪಾಶಮಿಮಂ ಚಿಂದಿ ದೃಢಂ ಪಾಂಡುಷು ವೃಷ್ಣಿಷು. ಇನ್ನು ಕೃಷ್ಣ ತಾನು ಮುಂದೆ ಪರಂಧಾಮಕ್ಕೆ ಹೊರಡಲಿಕ್ಕಿದ್ದಾನೆ ಅದು ಆಕೆ ಗೊತ್ತು, ಹಾಗೆ ತಾವೂ ಹೊರಡಬೇಕಾಗಿದೆ. ಅದಕ್ಕೆ ಕೇಳಿಕೊಳ್ತಾ ಇದ್ದಾಳೆ, ನನ್ನ ಮಕ್ಕಳ ಮೇಲೆ ಹಾಗೆ ಇನ್ಯಾರ ಮೇಲೆ? ವೃಷ್ಣಿಷು ಪಾಂಡುಷು ವೃಷ್ಣಿಷು, ಪಾಂಡವರಲ್ಲಿ ಮತ್ತು ವೃಷ್ಣಿಗಳು ಯಾದವ ವೀರರಲ್ಲಿ ಅವರು ನನ್ನವರೇ, ಅವರೆಲ್ಲರ ಮೇಲೂ ನನಗೆ ಸ್ನೇಹ ಪಾಶ ಜಾಸ್ತಿ ಆಗಿದೆ. ಅದು ಕತ್ತರಿಸೋ ಹರಿಯೆ. ಅದು ಕತ್ತರಿಸಿದರೆ ನಾನು ಹೊರಡಲಿಕ್ಕೆ ಸಾಧ್ಯ, ಇಲ್ಲದಿದ್ದರೆ ಇಲ್ಲೇ ತಿರುಗ್ತಾ ಇರಬೇಕು ಎಲ್ಲರ ಮೇಲೆ ಸ್ನೇಹ ಪಾಶದಿಂದ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಶ್ರೀಕೃಷ್ಣ ಕೃಷ್ಣ ಸಖ ವೃಷ್ಣಿ ವೃಷಾವನಿಧೃಗ್ರಾಜನ್ಯ ವಂಶ ದಹನಾಮರವಂದ ವೀರ್ಯ ಗೋವಿಂದ ಗೋದ್ವಿಜ ಸುರಾಕ್ತಿ ಹರಾವತಾರ ಯೋಗೇಶ್ವರ ಅಖಿಲ ಗುರೋ ಭಗವನ್ ನಮಸ್ತೆ. ಹೇ ಯೋಗೇಶ್ವರ ಅಖಿಲ ಗುರೋ, ಗೋದ್ವಿಜ ಸುರ ಆರ್ತಿ ಹರ ಅವತಾರ, ಬ್ರಾಹ್ಮಣರಿಗೆ ಗೋವಿಗೆ ಮತ್ತು ಸುರರಿಗೆ ಬಂದ ಆರ್ತಿಯನ್ನು ನಾಶ ಮಾಡಲಿಕ್ಕೆ ಅವತಾರ ಮಾಡಿದವನೇ ಹೇ ಸ್ವಾಮಿ. ಹೇ ಕೃಷ್ಣ, ಕೃಷ್ಣ ಸಖ, ಅರ್ಜುನನಿಗೆ ಕೃಷ್ಣ ಅಂತ ಹೆಸರು, ಭೀಮನಿಗೆ ಕೃಷ್ಣ ಅಂತ ಹೆಸರು, ಈ ರೀತಿಯಲ್ಲಿ ಕೃಷ್ಣ ಸಖ. ಇನ್ನು ವಿಶೇಷವಾಗಿ ರಾಜನ್ಯ ವಂಶದಹನಾಮರ ವಂಜ ಅಮರವಂಜವೀರ್ಯ, ದೇವತೆಗಳಿಂದ ಸ್ತೋತ್ರ ಮಾಡಿಸಲ್ಪಟ್ಟ ಮಹಾನುಭಾವ ರಾಜರ ಕುಲ ಯಾರು ಅಂದರೆ ವಿಶೇಷವಾದ ದುಷ್ಟರಾದ ರಾಜರನ್ನು ದಹನ ಮಾಡಲಿಕ್ಕೆ ಬಂದಂಥ ಮಹಾನುಭಾವ, ಹೇ ಸ್ವಾಮಿ ನನಗೆ ನಮಸ್ಕಾರ ಅಂತ ಹೇಳಿದಾಗ ಪೃಥಾ ಪೃಥಯ ಇತ್ತಂ ಕಲಪದೈ ಪರಿಗೀತ ಅಖಿಲೋದಯ ಮಂದಮ್ಯ ಸವೈಕುಂಠ ಮೋಹಯಂ ಯೋಗಮಾಲಯ. ಆಕೆ ವಿಶೇಷವಾಗಿ ಇಷ್ಟು ಜ್ಞಾನದಿಂದ ಸ್ತೋತ್ರ ಮಾಡಿದರೆ ಚೂರು ನಕ್ಕನಂತೆ ಭಗವಂತ. ಆದ್ದರಿಂದ ಆಕೆಗೂ ಮೋಹ ಬರುವಂತೆ ನಕ್ಕ. ತದನಂತರ ಮತ್ತು ತುಂಬ ಕಾಲ ಇದ್ದ, ಹೊರಡುತ್ತೇನೆ ಅಂತ ಹೇಳಿದ್ದ, ಮತ್ತು ಧರ್ಮರಾಜ ಕೇಳಿದ ಸ್ವಲ್ಪ ಇರಬಾರ್ದ ಅಂದದ್ದಕ್ಕೆ ತಿರುಗಾ ಹಸ್ತಿನಾಪುರವನ್ನು ಪ್ರವೇಶ ಮಾಡಿದ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು. ಸಂಜೆ 5 ಗಂಟೆಗೆ ಸೇರಿದೆ, 5-7. ಇಲ್ಲಿ ಆರತಿ ಎಷ್ಟು ಗಂಟೆಗೆ ಮಾತ್ರ?
ನಾಳೆ ನಾವು ಪ್ರತಿ ದಿವಸ 6 ಗಂಟೆ
ಮಾಡ್ತೇವೆ.
ಹಾಂ ಸರಿ, ಆಗ್ಬೋದಲ್ವಾ? ನಿಮ್ಗೆ ತಕ್ಕಂತೆ ಮಾಡ್ತೇನೆ ಹೇಗಾದ್ರೆ ಸರಿ. 5-7 ಇಟ್ಕೊಳ್ಳೋಣ,
5-7
ಪ್ರವಚನ ಮುಗಿದುಕೊಳ್ಳಿ 6 ಮಾಡಿ.
ಹಾಂ
ಸರಿ.